Ali. ಕರುಗಳನ್ನು ಕಾಯ್ತಾ ಕಾಯ್ತಾ ಬರ್ತಾ ಇದ್ದಾರೆ. ಆ ಕರುಗಳನ್ನು ಕಾಯುವಾಗ ಹೇಗಾದ ಅಂತ ಹೇಳ್ತಾರೆ, ಒಂದು ತಿಂಗಳ ಕರುಗಳು ಇಂದಿರೇಶ ಮೇಯಿಸಲು ಒಂದು ವರುಷ ಕರುಗಳಂತೆ ಆನಂದದಿಂದ ಬೆಳೆದವು. ಅಷ್ಟೇ ಅಲ್ಲ, ದನ ಕರುಗಳ ಕೊರಳಲ್ಲಿ ಕನಕ ರಜತ ಸರಪಣಿ ಅಂತ, ಆಕಳ ಕೊರಳಲ್ಲಿ ಬಂಗಾರದ ಸರಪಳಿಗಳು ದಪ್ಪ ದಪ್ಪಂದು, ನಮ್ಗೆ ಹಾಕೊಳ್ಳಿಕ್ಕೂ ಒಂದು ಸಲ ಸಿಗಲ್ಲ ಅಂಥ ಸರಪಳಿ ಇವೆ ಅಂದರು. ಸುಮ್ಮನೆ ಅಲ್ಲ, ಆವಾಗಲೂ ತುಂಬ ಕ್ರಯವೇ ಬಂಗಾರ. ಇಂದ್ರದೇವರು ಕಳಿಸಿಕೊಟ್ರಂತೆ, ಸ್ವಾಮಿ ಬರ್ತಾನೆ ಆತನ ಸೇವೆಗೆ ಅಂತ 10 ಲಕ್ಷ ಆಕಳ ಕೊರಳಲ್ಲಿ ದಪ್ಪದಪ್ಪನ ಸರ ಕೊಡ್ತಿರಬೇಕು ಅಂಥೇಳಿ ಸರಪಳಿಗಳೇ ಹಾಕಿದರಂತೆ. ಆ ರೀತಿಯಲ್ಲಿ ಕೃಷ್ಣ ಆ ಕರುಗಳನ್ನು ಕಾಯುವಾಗ ಕರುಗಳ ರೂಪದಲ್ಲೇ ಬಂದ ಒಬ್ಬ ವತ್ಸಾಸುರ, ಕರುವಿನ ರೂಪದಲ್ಲೇ ಬಂದ ಕೃಷ್ಣ ನೋಡಿದ. ಬಲರಾಮನಿಗೆ ತೋರಿಸ್ತಾನೆ, ನೋಡಿ ಬಂದಿದ್ದಾನೆ. ಸೇರಿಕೊಂಡ, ಅವನ ಎರಡೂ ಹಿಂದಿನ ಕಾಲನ್ನು ಹಿಡಿದು ಎಬ್ಬಿಸಿ ಗಾಡಲ್ಲಿ ತಿರುಗಿಸಿ ಬಡದು ಕೊಂದು ಬಿಡ್ತಾ ಇದ್ದಾನೆ. ಸೈಲೆಂಟಾಗಿ ಎಲ್ಲರನ್ನ ಕೊಂದರು. ನರಸಿಂಹ ಗಡಿಬಿಡಿ ಮಾಡಿ ಒಬ್ಬನನ್ನೇ ಕೊಂದರೆ ಅಂಥ ದೈತ್ಯರು ಸುಮಾರು ಜನನ್ನ, ಅಂದರೆ ಚೂರಿ ಹಾಕಿ ಕೊಂದರೆ ಭಾಳ ಗಡಿಬಿಡಿ ಆಗುತ್ತೆ, ಪಿಸ್ಟಲ್ ಇಟ್ಟು ಕೊಂದ್ಬಿಟ್ರೆ ಸೈಲೆಂಟಾಗಿ ಏನು ಗೊತ್ತಾಗಲ್ಲ. ಆ ಥರ ಕೃಷ್ಣ ತುಂಬ ಬಲಕಾರಿಯ ದೈತ್ಯರ ಒಂದೇ ಸಲ ಸಂಹಾರ ಮಾಡಿದ. ಸರಿ, ತದನಂತರ ಅವರನ್ನೆಲ್ಲ ಕರ್ಕೊಂಡು ಕಾಯ್ತಾ ಹೋಗುವಾಗ ಮತ್ತು ನೋಡಿದರು ಇವನನ್ನು ಆಕಳ ಕಾಯಲಿಕ್ಕೆ ಇಟ್ಟರೆ ಉತ್ತಮ ಅಂತ ಆಕಳ ಸರಿ ಕಾಯಲಿಕ್ಕೆ ಕಳಿಸಿಕೊಡ್ತಾ ಇದ್ದಾರೆ. ಆಕಳನ್ನು ಕಾಯ್ತಾ ಕಾಯ್ತಾ ಕೃಷ್ಣ ಹೋಗ್ತಾನೆ. ತುಂಬ ವರ್ಣನೆ ಮಾಡುತ್ತಾರೆ ಯಾವ ಯಾವ ಋತುವಿನಲ್ಲಿ ಏನೇನು ಆಟಗಳಾಡಬೇಕೋ ಆ ಆಟಗಳಾಡ್ತಾ ಇದ್ದಾರೆ. ಗ್ರೀಷ್ಮ ಋತು ಬರ್ತಾ ಇದೆ, ಬಿಸಿಲು ಕಾಲ ಬಂದರೆ ಹೊರಗಡೆ ಆಡಲಿಕ್ಕೆ ಹುಡುಗರಿಗೆ ಆಟವೋ ಆಟ, ಚೆನ್ನಾಗಿ ಆಡ್ತಾ ಇದ್ದಾರೆ. ಆಟ ಆಡುವಾಗ ಅಲ್ಲೊಬ್ಬ ಬಂದ, ಪ್ರಲಂಬಾಸುರ. ಎಲ್ಲ ಮೈದಾನದಲ್ಲಿ ಆಡ್ತಾ ಇದ್ದಾರೆ, ಗಿಡದತ್ರ ಗಿಡದಿಂದ ಸ್ವಲ್ಪ ದೂರದಲ್ಲಿ ಒಂದು ಮಾರ್ಕ್, ಅಲ್ಲಿಂದ ಇಬ್ಬರಿಬ್ಬರು ಕುಣಿತಾ ಅಂದರೆ ಕುಪ್ಪಳಿಸ್ತಾ ಬರಬೇಕು. ದ್ವಂದ್ವ ಕ್ರೀಡಾ ಅಂತ, ಜಿಂಕೆಯಂತೆ ಕುಪ್ಪಳಿಸ್ತಾ ಬರಬೇಕು. ಯಾರು ಸೋಲ್ತಾರೆ ಅವರು ಗೆದ್ದವರನ್ನು ಭುಜದ ಮೇಲೆ ಹೊತ್ಕೊಂಡು ಬರಬೇಕು ಮೂಟೆ ಥರ. ಇದು ಆಟ, ಎಲ್ಲ ಆಟ ಆಡಿದ್ರಂತೆ. ಇವಾಗ ನಾವು ಏನೇನು ಆಟ ಆಡ್ತಾ ಇದ್ದೇವೆ, ಚೆಂಡು ಬುಗುರೆ ಎಲ್ಲವೂ ಕೃಷ್ಣ ಹೇಳ್ಕೊಟ್ಟದ್ದೇ, ಎಲ್ಲ ಅವನೇ ಆಡಿಕೊಟ್ಟದ್ದು. ಕಳ್ಳತನನೂ ಅವನೇ ಹೇಳ್ಕೊಟ್ಟದ್ದಂತೆ. ಕಳ್ಳತನ ಮಾಡಬೇಕಾದ್ರೆ ಹೀಗೆ ನೋಡು, ಹೀಗೆ ಮಾಡಬೇಕು ಕಳ್ಳತನ ಅಂತ, ಸ್ಥೇಯ ಯೋಗೈ ಅಂತ ಕಳ್ಳತನಕ್ಕೆ ಗುರು ಅವನೇ. ಆ ರೀತಿ ಹೇಳಿ ಅವರು ಕಳ್ಳರೆಲ್ಲ ಕೃಷ್ಣನೇ ಪೂಜೆ ಮಾಡ್ತಾರೆ. ಯಾಕೆ, ಅವರು ಉದ್ದೇಶ ಉದ್ಧಾರ ಆಗಬೇಕು ಅಂತಲ್ಲ, ಒಳ್ಳೆ ಕಳ್ಳತನದ ಉಪಾಯ ಹೊಳಿಬೇಕು ಅಂತ ಕೃಷ್ಣನ ಪೂಜೆ ಮಾಡ್ತಾರಂತೆ. ಆ ರೀತಿಯಲ್ಲಿ ಕೃಷ್ಣ ವಿಶೇಷವಾಗಿರತಕ್ಕಂಥ ಎಲ್ಲರ ಜೊತೆಗೆ ತಾನು ಹೋಗ್ತಾ ಇದ್ದಾನೆ. ಹೋಗುವಾಗ ಪ್ರಲಂಬಾಸುರ ಬಂದ. ಈ ಇಬ್ಬರಿಬ್ಬರು ಆಟ ಆಡತಾ ಇದ್ದರೆ ತಾನೂ ಗೋಪ ವೇಷದಲ್ಲಿ ಬಂದ. ಕೃಷ್ಣ ನೋಡಿದ, ಬಲರಾಮ ಬರ್ತಾ ಇದ್ದಾನೆ ನೋಡು. ಬಂದ ಕೂಡಲೇ ಅವನು ಗೋಪ ವೇಷದಲ್ಲಿ ಬಂದು ಇವರು ಗುರುತು ಹಿಡಿತಾರೋ ಇಲ್ಲೋ ಅಂತಿದ್ದ. ಕೃಷ್ಣ ಅಂದ, ಏ ಬಾರೋ, ಯಾಕೆ ನಿಂತಿದ್ಯ? ಅವನಿಗೆ ಅನ್ನಿಸ್ತು, ಅಯ್ಯೋ ಕೃಷ್ಣನಿಗೆ ಗೊತ್ತಾಗಿಲ್ಲ ನಾನು ಯಾರು ಅಂದ್ಕೊಂಡು ಬಂದ. ಬಂದ ಕೂಡಲೇ, ಯಾರ ಜೊತೆ ಆಡ್ತೀಯ? ಬಲರಾಮನ ಜೊತೆಗೆ ಆಡ್ತಾನೆ. ಬಲರಾಮ ಸ್ವಲ್ಪ ಮೆತ್ತ ಕಾಣಿಸಿದ, ಕೃಷ್ಣ ತುಂಬ ಚೂಟಿದ್ದಾನೆ ಆದ ಕಾರಣ ಇವನು ಸರಿ ಬೇಡ ಅಂದ್ಕೊಂಡು ಬಲರಾಮ ಜೊತೆಗೆ ಹಾರ ಕಾಲಕ್ಕೆ ಅವನೇ ಸೋತ. ಬಲರಾಮನ ಹೊತ್ಕೊಂಡು ಹೋಗಬೇಕು ಅಂತ ಬಲರಾಮನ ಹೊತ್ತುಕೊಂಡ, ಮಧ್ಯದಲ್ಲೇ ಗಾಳಿಗೆ ಹಾರಿದ. ಅವಾಗ ಬಲರಾಮ ಕೇಳ್ತಾನೆ, ಅವನು ಭುಜದ ಮೇಲೆ ಕೂತಿರ್ತಾನೆ, ಬಲರಾಮ ಕೃಷ್ಣ ನಾನು ಹೊತ್ಕೊಂಡು ಹೋಗ್ತಾ ಇದ್ದಾನೋ, ಏನು ಮಾಡಲಿ, ಏನು ಮಾಡೋದೇನು, ನಿನ್ನ ಮೂಲ ರೂಪ ಸ್ಮರಣೆ ಮಾಡಿಕೊ ಅಂತ ಹೇಳ್ತಾರೆ. ತನ್ನ ಮೂಲ ರೂಪವನ್ನು ಸ್ಮರಣೆ ಮಾಡಿಕೊಂಡು ಕೂಡಲೇ ಅಪಾರ ಶಕ್ತಿ ಬರುತ್ತೆ, ಏಟು ಹಾಕಿದ ಕೂಡಲೇ ಸತ್ತು ಹೋಗ್ತಾನವ. ಆ ರೀತಿ ಪ್ರಲಂಬಾಸುರನನ್ನು ಸಂಹಾರ ಮಾಡಿಸಿ ಕೃಷ್ಣ ಅವರ ಜೊತೆಗೆ ಬರ್ತಾ ಇರ್ತಾರೆ. ಬರುವಾಗ ಒಂದು ಕಡೆ ಏನಾಗುತ್ತೆ ಅಂತ ಹೇಳ್ತಾರೆ, ಹಸಿವೆ ಆಗ್ತಾ ಇದೆ ಎಲ್ಲರಿಗೂ. ಕೃಷ್ಣ ಏನಾದರೂ ಇದ್ರೆ ಚೆನ್ನಾಗಿರುತ್ತೋ ತಿನ್ನಲಿಕ್ಕೆ, ಎಲ್ಲೆಲ್ಲಿ ಹೋದರೆ ತಿನ್ನಲಿಕ್ಕೆ ಅಲ್ಲಲ್ಲೇ ಹಣ್ಣುಗಳು ಎಲ್ಲ ಟ್ರೂಪಿಗೆ ಲೀಡರ್ ಅಲ್ಲ, ಆತ ಗೈಡ್ ಮಾಡಿದ ಕೂಡಲೇ ಹೋಗೋದು ತರೋದು ತಿನ್ನೋದು. ಅದಕ್ಕೆ ನೋಡಿದರು ಹತ್ತಿರ ತಾಳವನ ಇದೆ, ತಾಳ ಫಲಗಳಿವೆ, ತಾಳೆಹಣ್ಣು ಅದು ತಿನ್ನಬೇಕು. ಆದರೆ ಅಲ್ಲಿ ಕತ್ತೆ ರೂಪದಿಂದ ಧೇನುಕಾಸುರ ಇದ್ದಾನೆ, ಅವನು ಒಂದು ಸಲ ಶಬ್ದ ಮಾಡಿದರೆ ಇಂದ್ರದೇವರಿಗೆ ಹೆದರಿಕೆ ಆಗುತ್ತೆ. ಆದ್ದರಿಂದ ಹೇಗೆ ನೀವು ಹಣ್ಣು ತಿನ್ನಲಿಕ್ಕೆ ಬಂದದ್ದು, ನಾವವ್ರನ್ನ ಕೊಲ್ಲಲಿಕ್ಕೆ ಬಂದದ್ದು, ನಮ್ಮ ಕೆಲಸ ನಾವು ಮಾಡ್ತೀವಿ, ನಿಮ್ಮ ಕೆಲಸ ನೀವು ಮಾಡಿ ಅಂತ ಒಳಗೆ ಹೋದ ಕೂಡಲೇ ಬಲರಾಮ ಗಿಡಗಳನ್ನು ಒಂದು ಸಲ, ಎಲ್ಲ ಗಿಡಗಳನ್ನು ಕದಲಿಸಲಿಲ್ಲ, ಒಂದು ಗಿಡಕ್ಕೆ ಹೊಡೆದರೆ ಎಲ್ಲ ಗಿಡ ಬಡ್ಕೊಂಡು ಬಲರಾಮ ಬಲಿಷ್ಠ, ಅದರಿಂದ ಹೊಡೆದದಕ್ಕೆ ಹಣ್ಣು ಉದುರದು. ಬಂದ ಧೇನುಕಾಸುರ ಶಬ್ದ ಮಾಡ್ತಾ ಬಂದ, ಬಂದ ಕೂಡಲೇ ಅವನ ಹಿಂದಿನ ಎರಡೂ ಕಾಲನ್ನು ಎಬ್ಬಿಸಿ ಗಿಡಗಳಿಗೆ ಹಾಕಿ ಬಡದರೆ ಹಣ್ಣುಗಳು ಉದುರಿದು, ಅವನು ಸತ್ತ, ಬಲರಾಮನೇ ಕೊಂದದ್ದು ನಂತರ. ಆದರೆ ಕೃಷ್ಣ ಅಷ್ಟೋತ್ತರ ಶತನಾಮಾವಳಿಯಲ್ಲಿ ಒಂದು ಬರುತ್ತೆ, ಕೃಷ್ಣನ ಹೆಸರೇನು ಅಂದರೆ ಧೇನುಕಾಸುರ ಸಂಹಾರಿ ಅಂತ ಬರುತ್ತೆ. ಧೇನುಕಾಸುರನ ಸಂಹಾರ ಮಾಡಿದ್ದು ಕೃಷ್ಣನೋ ಬಲರಾಮನೋ? ಬಲರಾಮ. ಮತ್ತೆ ಕೃಷ್ಣನ ಹೆಸರು ಬಂತು, ಬಲರಾಮನೊಳಗೆ ನಿಂತು ಸಂಹಾರ ಮಾಡಿ ದೇವನೇ, ಬಲರಾಮ ದೇವರಲ್ಲಿ ನಿಂತು ಬಲರಾಮಾಂಬ ಹೆಸರಿಂದ ಸಂಹಾರ ಮಾಡಿದ್ದು ಈತನೇ. ಅದಕ್ಕೆ ದೇವರಿಗೆ ಧೇನುಕಾಸುರ ಸಂಹಾರಿ ಅಂತ ಹೆಸರು. ಸರಿ, ಆ ಹಣ್ಣೆಲ್ಲ ತಿಂದ ಮೇಲೆ ಅವರಿಗೆ ತುಂಬ ಹಸಿವೆ ಆಯಿತು, ತುಂಬ ಹಸಿವೆ ಆಯಿತು, ತಿಂದರು ಬಾಯಾರಿಕೆ ಆಯಿತು. ಕೃಷ್ಣ ನೀರು ಕುಡಿಯೋಣ, ಎಲ್ಲರೂ ಹೋದರು, ಕಾಳಿಂದಿ ಮಡವಿನ ನೀರು ಕುಡಿದ್ರು, ಎಲ್ಲರೂ ಸತ್ತು ಬೀಳತಾ ಇದ್ದಾರೆ, ಆಕಳುಗಳ ಸಮೇತ ವಿಷಭರಿತ. ಅದಕ್ಕೆ ಕೃಷ್ಣ ನೋಡಿದ, ಒಂದು ಸಲ ತನ್ನ ನೋಟದಿಂದ ಎಲ್ಲರನ್ನ ನೋಡ್ತಾ ಇದ್ದಾನಂತೆ. ಈಕ್ಷಯ ಕರುಣಾಮೃತ ವರ್ಷಿಣ್ಯ, ಕರುಣೆಯನ್ನು ಅಮೃತವನ್ನು ಸುರಿಸಿದ ಕೂಡಲೇ ಎಲ್ಲರೂ ಬದುಕ್ತಾ ಇದ್ದಾರೆ. ಅದಕ್ಕಂದ್ರು ಬದುಕಿದ ಕೂಡಲೇ ಕೃಷ್ಣ, ಸಾಯುವಾಗ ನಮಗೆ ಸಾಯ್ತಾ ಇದ್ದೀವಿ ಅಂತ ನೆನಪಿತ್ತು, ಬಾಯಿಂದ ನೊರೆ ಬರ್ತಾ ಇತ್ತು, ಈಗ ಬದುಕಿದ್ವಿ, ನಿನ್ನಿಂದಲೇ ನಾವು ಬದುಕಿದ್ದು, ಇಲ್ಲದ್ರೆ ಸಾಧ್ಯ ಇಲ್ಲ ಅಂತ. ಅವಾಗ ಕೃಷ್ಣ ಅಂದ, ಜ್ಞಾನ ಜಾಸ್ತಿ ಬರ್ತಾ ಇದೆ, ಅದಕ್ಕೆ ಭುಜದ ಮೇಲೆ ಕೈ ಹಾಕಿದೆ, ಆ ಬಾ ಕೃಷ್ಣ ಅಂತ ಹೋದ್ರು. ಹೆಚ್ಚಿಗೆ ಜ್ಞಾನ ಬರಲಿಕ್ಕೆ ಬಿಡ್ತಾ ಇದ್ದಾರೆ, ಜ್ಞಾನೋಪದೇಶ ಕೊಡುತ್ತಾನೆ. ಯಾರಿಗೆ ಯಾವ ಕಾಲದಲ್ಲಿ ಎಷ್ಟು ಜ್ಞಾನ ಬರಬೇಕೋ ಅಷ್ಟು ಜ್ಞಾನ ಕೊಡುತ್ತಾನೆ, ಹೆಚ್ಚು ಕೊಡಲಿಕ್ಕೆ ಬಿಡಲ್ಲ, ಯಾಕೆ ಅಜೀರ್ಣ ಆಗಿಬಿಡುತ್ತೆ. ಆದ್ದರಿಂದ ಎಲ್ಲರ ಭುಜದ ಮೇಲೆ ಕೈ ಹಾಕೊಂಡು ಬರ್ತಾ ಇದ್ದಾರೆ. ನೋಡಿದ ಕೃಷ್ಣ, ಈ ಕಾಲಿಯ ಇದ್ದರೆ ಯಮುನಾ ಜಲವೆಲ್ಲ ವಿಷಭರಿತ ಆಗುತ್ತೆ, ಅದಕ್ಕೆ ಚಂಡಿನ ನೆಪದಿಂದ ಹಾರಿದ ನೀರಿಗೆ, ಚಂಡಿನ ನೆಪದಿಂದ ಹಾರಿದ ಕಾಲಿಯನ ತಲೆಯ ಮೇಲೆ ಕಾಲನ್ನು ಇಟ್ಟು ತುಳಿಯುತ್ತಾ ಇದ್ದಾನೆ. ಸುಮ್ಮನೆ ಒಂದು ಕಡೆ ನಿಂತು ತುಳಿದಿಲ್ಲ, ನರ್ತನ ಮಾಡ್ತಾ ಇದ್ದಾನೆ. ಆ ನರ್ತನ ಮಾಡಲಿಕ್ಕೆ ಶುರು ಮಾಡಿದ ಕೂಡಲೇ ಬ್ರಹ್ಮದೇವರು ಗೊತ್ತಾಯಿತಂತೆ, ಹೇ ನಮ್ಮಪ್ಪ ನರ್ತನ ಮಾಡ್ತಾ ಇದ್ದಾನೆ, ನಾನು ಹೋಗ್ತೇನೆ ಅಂತ ಬಂದರು, ಮೃದಂಗ ತಂದು ಬಾರಿಸ್ತಾ ಇದ್ದಾರಂತೆ. ಅಲ್ಲ, ನಮ್ಮವರು ಬಾರಿಸಿದ್ರೇ ಭಾಳ ಚೆನ್ನಾಗಿರುತ್ತೆ, ಬ್ರಹ್ಮದೇವರು ಬಾರಿಸಿದ್ರೆ ಹೇಗಿರಬೇಕು ಮೃದಂಗ, ಅಷ್ಟು ಚೆನ್ನಾಗಿ ಬರೆಸ್ತಾ ಇದ್ದಾರಂತೆ. ಅನೀನದತ್ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲಗತಿ ಕಪರ್ದಿ ನನರ್ಥ ಗೋಪಾಲ ಕಬಾಲ ಮೌಲಿಹಿ. ರುದ್ರದೇವರು ತಾಳ ಹಾಕಿದರಂತೆ, ಒಳ್ಳೊಳ್ಳೆ ಹಾಡು ಹನುಮಂತ ಹಾಡಿದರಂತೆ. ಅದಕ್ಕೆ ಕನಕದಾಸರದನ್ನು ಹೇಳ್ತಾರೆ, ಡೊಳ್ಳಿನ ಮೇಲ್ಕೈ ಬರಮಪ್ಪ ಹಾಕ್ಯಾನು ತಾಳವ ಶಿವನಪ್ಪ ತಟ್ಟಾನ್ಯ, ಒಳ್ಳೊಳ್ಳೆ ಪದಗಾಡ ಹನುಮಪ್ಪ ಹಾಡ್ಯ ಮುಚ್ಚಲುವ ಕನಕಪ್ಪ ಕುಣಿದಾನ್ಯ. ದೇವಿ ನಮ್ಮ ದ್ಯಾವರು ಬಂದವರೇ ಬಂದೇ ನೋಡ ಬಂದು. ಹಾಗೆ ಕೃಷ್ಣ ನರ್ತನ ಮಾಡಿದ. ಏನು ಚಿಕ್ಕದಲ್ಲ ಹಾವು, ಪರ್ವತದಷ್ಟು ದೊಡ್ಡದು, ಅದರ ಮೇಲೆ ಹಾರತಾ ಇದ್ದಾನೆ. ಎಷ್ಟು ಹೆಡೆಗಳು, ಒಂದು ಹೆಡೆ ಮೇಲೆ ಕಾಲಿಟ್ಟರೆ ಹೆಡೆ ಕಡಗ್ ಬರುತ್ತೆ, ಇನ್ನೊಂದು ಹೆಡೆ ಮೇಲೆ ಕಿರುತ್ತೆ, ಅಲ್ಲಿಗೆ ಹಾರಬೇಕು, ಅದು ಕಡ ಬರುತ್ತೆ, ಹೀಗೆ ಸ್ವಿಂಗಿಂಗ್ ಪ್ಲಾಟ್ಫಾರ್ಮ್, ಗಟ್ಟಿಮುಟ್ಟಿ ಆಗಿದ ಪ್ಲಾಟ್ಫಾರ್ಮ್ ಮೇಲೆ ಬೀಳ್ತಾ ಇರ್ತಾರೆ ಡ್ಯಾನ್ಸ್ ಮಾಡೋರು, ಸರಿಯಾಗಿಲ್ಲ ಅಂತ. ಅದು ಹಾವು ಹೀವು ಹಾ ಹೀ ಹಾರಿ ಅವನ ತಲೆಯ ಮೇಲೆ ಕುಟತಾ ಇದ್ದಾನೆ. ವಿಷ ಹೊರಗೆ ಬಂತು, ಸೊಕ್ಕು ಹೊರಗೆ ಬಂತು, ನಂತರ ಪ್ರಾಣವೇ ಬರುವಾಗ ಹೆಂಡತಿಯರೆಲ್ಲರೂ ಬರ್ತಾರೆ. ಆ ನಾಗನ ಹೆಂಡತಿಯರು ಬಂದು ಪ್ರಾರ್ಥನೆ ಮಾಡುತ್ತಾರೆ, ಅಯ್ಯ ಕ್ಷಮಾ ಮಾಡು, ನನ್ನ ಗಂಡನನ್ನು ತಪ್ಪು ಮಾಡಿದ್ದಾನೆ, ನ್ಯಾಯೋ ಹಿ ದಂಡ ಕೃತಕಿಲ್ಬಶೇಷ್ಮಿನ್. ಇವನು ತಪ್ಪು ಮಾಡಿದ, ಇವನಿಗೆ ಶಿಕ್ಷಾ ಕೊಟ್ಟದ್ದು ಸರಿಯೇ ಹರಿ. ಆದ್ದರಿಂದ ದಯವಿಟ್ಟು ರಕ್ಷಣೆ ಮಾಡಿ. ಇವನು ಎಷ್ಟು ಪುಣ್ಯ ಮಾಡಿದ್ದಾರೋ ನಮ್ಮ ಗಂಡ. ಯಾಕೆ ಅಂದರೆ ನಿನ್ನ ದರ್ಶನವೇ ಕಷ್ಟ, ಅಂಥದ್ದು ನಿನ್ನ ಪಾದಸ್ಪರ್ಶ ಆಗಬೇಕಾದರೆ ಅದೆಷ್ಟು ಪುಣ್ಯ ಮಾಡಿದ್ದಾನು ಮಹಾನುಭಾವ. ಆದರೆ ಸಿಟ್ಟು ಜಾಸ್ತಿ ಸರ್ಪ, ಆದ್ದರಿಂದ ಕ್ಷಮಾ ಮಾಡು ಅಂತ ಕೇಳಿದಾಗ ಕೃಷ್ಣ ಅಂದ, ಕೊಲ್ಲಬೇಕೆಂಬ ಉದ್ದೇಶ ನನಗಿದ್ರೆ ಉಳಿತಾನೇ ಇದ್ದಿಲ್ಲ, ಉಳಿಸಬೇಕು ಅಂತಲೇ ನಾನು ಇಷ್ಟು ವಿಷ ತೆಗೆದೆ. ನೀವೆಲ್ಲ ಕೂಡ ವಿಶೇಷವಾಗಿ ಎಲ್ಲಿಗೆ ಹೋಗಬೇಕು, ರಮಣಕ ದ್ವೀಪಕ್ಕೆ ಹೋಗಿ. ಗರುಡನ ಭಯವಿರಲ್ಲ, ಆ ನಿಮ್ಮ ತಲೆಯ ಮೇಲೆ, ಆ ಕಾಲೀಯನ ತಲೆಯ ಮೇಲೆ ನನ್ನ ಪಾದದ ಗುರುತಿರುತ್ತೆ ಅಂತ ಹೇಳಿ ಕಳಿಸಿಬಿಟ್ಟ. ಎಲ್ಲರೂ ನೋಡಿದರು, ಆಶ್ಚರ್ಯ ಪಡ್ತಾ ಇದ್ದಾರೆ, ಯಪ್ಪ ಇಷ್ಟು ದೊಡ್ಡ ಹಾವು ಅದೃಶ್ಯ ಆಯಿತು. ಅಪ್ಪ ಕೃಷ್ಣ ಬಹಳ ದೊಡ್ಡವ, ಬಹಳ ದೊಡ್ಡವ. ಇವನ ಪರಿಚಯದಿಂದ, ಅವನ ಚರ್ಯಗಳಿಂದ ಕೃಷ್ಣನ ದೊಡ್ಡಸ್ತಿಗೆ ಪರಿಚಯ ಆಗ್ತಾ ಬರ್ತಾ ಇದೆ. ಆವಾಗ ಕೃಷ್ಣನ ನೋಡಲಿಕ್ಕೆ, ಅಂದರೆ ಕೃಷ್ಣನಿಗೆ ಹೀಗಾಗಿದೆ ಅಂತ ಯಾರು ಹೇಳಿದರು ಯಶೋದ ನಂದಗೋಪಾದಿಗಳಿಗೆ, ಅಂದರೆ ಅಲ್ಲಿ ಉತ್ಪಾತಗಳ ದರ್ಶನ ಆಯಿತು. ಕೃಷ್ಣ ಯಾಕೆ ಹೀಗಾಗಿದ್ದಾರೆ ಅಂತ ಓಡಿ ಬಂದರು, ನೋಡ್ತಾರೆ ಹೀಗಾಗುತ್ತೆ. ಕೊನೆಗೆ ಕೃಷ್ಣ ಚೆನ್ನಾಗಿ ಬಂದ, ಅದಕ್ಕೆ ದೂರ ಇದೆ ಗೋಕುಲ ವೃಂದಾವನ, ಅದಕ್ಕೆ ಅಲ್ಲೇ ಮಲಗೋಣ ಅಂತ ಸ್ವಲ್ಪ ರಾತ್ರಿ ಮಲಗಿದರು. ಮಲಗಿದಾಗ ದೊಡ್ಡ ಕಾಡಿಗೆಚ್ಚು ಸುತ್ತಾಗ್ತಾ ಇದೆ. ಕೃಷ್ಣ ನೋಡಿದ, ಎಲ್ಲರೂ ಕೃಷ್ಣ ಕಾಯಬೇಕೋ ಅಂದಾಗ ಇಡೀ ಕಾಡಿಗಿಚ್ಚನ್ನೇ ಪಾನ ಮಾಡಿಬಿಡ್ತಾ ಇದ್ದಾರೆ. ಯಾಕೆ ಪಾನ ಮಾಡಿದ ಅಂದರು, ಅದಕ್ಕಂದ್ರು ಮುಖಾದೇಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ಅವನ ಬಾಯಿಯಿಂದಲೇ ಇಂದ್ರ ಅಗ್ನಿ ಹುಟ್ಟಿ ಬಂದಿದ್ದಾರೆ. ಅದಕ್ಕೆ ಬಾಯಿಯಲ್ಲಿ ಅಗ್ನಿಯನ್ನು ಇಡೋದರ ಮೂಲಕ ನಾನು ಅಗ್ನಿಗೆ ಹುಟ್ಟು ಕೊಟ್ಟವ ಎಂಬುದನ್ನು ಭಗವಂತ ಚೆನ್ನಾಗಿ ತಿಳಿಸಿಕೊಟ್ಟ. ತದನಂತರ ಇನ್ನೊಂದು ಸಲ ಎಲ್ಲ ಆಕಳಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಕಳುಗಳು ಹಾದಿ ತಪ್ಪಿದವು, ಆಕಳುಗಳೆಲ್ಲ ಹಾದಿ ತಪ್ಪಿದವು. ಹಾದಿ ತಪ್ಪಿದರೆ ಎಲ್ಲರಿಗೂ ಅದನ್ನು ಮತ್ತು ತಿರುಗಿ ಕರ್ಕೊಂಬರ್ಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣನ ಕೊಯ್ ಕರಿತಾ ಇದ್ದಾರೆ, ಕೃಷ್ಣ ಆ ಕಡೆಲ್ಲೆಲ್ಲ ಹೋಗ್ಬಿಡ್ತಾ ಇದ್ರು. ಆವಾಗ ಕೃಷ್ಣ ಒಂದು ಗಿಡ ಏರಿದ, ಕದಂಬ ವೃಕ್ಷವನ್ನು ಏರಿದ. ಈಗಲೂ ಇದೆ ಗೋಕುಲ, ಅಲ್ಲಿ ಹೋದರೆ ವೃಂದಾವನಕ್ಕೆ ಹೋದರೆ ಟೇರ್ ಕದಂಬ ಅಂತಿದೆ. ಎಲ್ಲ ಹೋಗಿದ್ವಿ ಅಲ್ಲಿ, ಬಹಳ ಚೆನ್ನಾಗಿತ್ತು, ತುಂಬ ಸುಂದರ ಆಶ್ರಮ. ಗಿಡ ಇದೆ, ಆ ಗಿಡದ ಮೇಲೆ ಕೃಷ್ಣ ಆಕಳುಗಳನ್ನು ಕರೆದ. ಅಲ್ಲಿ ಕರೀಲಿಕ್ಕೆ ಆಕಳವನ್ನು ಕರಿಬೇಕಲ್ಲ, ಇನ್ನೇನು ಒಂದೊಂದು ಆಕಳಿಗೆ ಒಂದೊಂದು ಹೆಸರಿತ್ತಂತೆ. 10 ಲಕ್ಷ ಆಕಳಿಗೆ 10 ಲಕ್ಷ ಹೆಸರು, ನಮಗೆ ನಮ್ಮನೆಯಾಗಿದ್ದವರ ಹೆಸರು ನೆನಪಿರಲ್ಲ ಅಂತ. ಅದು ಅಷ್ಟು ನೆನಪಿದೆ, ಬ್ರಹ್ಮಾಂಡದೊಳಗಿರುವ ಎಲ್ಲರ ನೆನಪು ಅವನಿಗಿರುವಾಗ ಆಕಳ ಹೆಸರೇನು. ಕೂಗಿ ಕರೀತಾ ಇದ್ರೆ ಒಂದೊಂದು ಆಕಳ ಓಡ್ತಾ ಓಡ್ತಾ ಬರ್ತಾ ಇದೆ. ಆ ರೀತಿಯಲ್ಲಿ ಕೃಷ್ಣ ಕರೆಯುವಾಗ ಮಧ್ಯದಲ್ಲೇ ಕಾಡಿಗಿಚ್ಚು ಬರ್ತಾ ಇದೆ. ಕೃಷ್ಣ ಏನು ಮಾಡಬೇಕು? ಅವ ಕೃಷ್ಣ ಅಂದ, ಎಲ್ಲರೂ ಕಣ್ಣು ಮುಚ್ಚಿ ಅಂದ. ಕಣ್ಣು ಮುಚ್ಚಿದ ಕೂಡಲೇ ಎಲ್ಲ ಬೆಂಕಿಯನ್ನು ಪಾನ ಮಾಡಿದ. ಕಣ್ಣು ತೆಗೀರಿ ಅಂದ. ತೆಗೆದು ಕೂಡಲೇ ತಮ್ಮ ಮನೆ ಹತ್ತಿರ ಗಿಡದ ಬುಡದಲ್ಲಿ ಎಲ್ಲರಿದ್ದಾರೆ, ನಡ್ಕೊಂಡೇ ಬಂದಿಲ್ಲ, ಎಲ್ಲರಲ್ಲಿ ಪ್ರತ್ಯಕ್ಷ. ಯೋಗ ಶಕ್ತಿಯನ್ನು ಭಗವಂತ ಆ ಥರ ಮಾಡಿದ. ನಂತರ ಇನ್ನೂ ಆಟಗಳು ಹೇಳ್ತಾ ಬರ್ತಾರೆ. ಕೃಷ್ಣಂದು ಹೇಳ್ತಾರೆ, ಆ ದೊಡ್ಡ ಹಿಂಡು ಯಾರದ್ದು? ಗೋಪಾಲರ ದಂಡು, ಆ ಕಳಗಳ ಹಿಂಡು ಅಂದರು. ಈ ದಂಡಿನಲ್ಲಿ ಭಾಗ 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 ಆಗ್ತಾ ಇದ್ದಾರಂತೆ. ಒಂದು ಸೆಟ್ಟು ಎಲ್ಲರೂ ಕೊಳಲು ಬಾರಿಸ್ಬೇಕು, ಇನ್ನೊಂದು ಸೆಟ್ಟು ಡೋಲಕ್ ಬಾರಿಸ್ಬೇಕು, ಇನ್ನೊಂದು ಸೆಟ್ಟು ಎಲ್ಲರೂ ಸೇರಿ ಹಾಡು ಹೇಳಬೇಕು, ಇನ್ನು ಕೆಲವರು ಕುಣಿಬೇಕು. ಇದು ಕೃಷ್ಣ ಒಬ್ಬನೇ ಮುರಳಿಗಾನ ಮಾಡಿದ್ದಲ್ಲ, ಎಲ್ಲರೂ ಕೊಳಲು ಬಾರಿಸೋರೇ. ಅವರ ಜೊತೆಗೆ ಸೇರಿ ತಾನೂ ಕೊಳಲು ಬಾರಿಸಿದ, ಇನ್ನು ಕೆಲವರು ಸರಿ ಸೇರಿ ಇನ್ನೊಂದ್ಸಲ ಸೆಟ್ಟು ಬಂದಾಗ ಮೃದಂಗ ಬಾರಿಸಿದ, ಚಪ್ಪಾಳೆ ತಟ್ಟಿದ, ನರ್ತನ ಮಾಡಿದ. ಅವರು ಬಾರಿಸ್ತಾರೆ, ತನ್ನ ಆಡ್ತಾ ಇದ್ದಾನೆ. ಈ ಥರ ಕೃಷ್ಣ ಎಲ್ಲ ಸರಿ ಆಡ್ತಾ ಆಡ್ತಾ ಬರುವಾಗ ಅದರಲ್ಲಿ ಎಷ್ಟು ಮೈಲುಗಳಗಟ್ಟಲೆ ದೂರ ಹೋಗಿ ಆಕಳಗಳನ್ನು ಕಾಯಿಸಿ ಬರಬೇಕು. ಬರುವಾಗ ಎಲ್ಲ ಜನಕ್ಕೂ ಈ ಗೋಪಾಲಕರಿಗೆ ಕಾಲು ನೋವಾಗ್ತಾ ಇತ್ತು. ಯಾರಾದ್ರಪ್ಪ ಕೃಷ್ಣ ನನಗಾಗಲ್ಲೋ ಅಂತ ಕೂತ್ರೆ ಹೋಗಿ ಅವ್ರ ಕಾಲೊತ್ತಿ ನೀರು ಕೊಟ್ಟು ಮಾಡಿ ಎಲ್ಲ ಮಾಡ್ತಿದ್ದ ಕೃಷ್ಣ, ಎಲ್ಲ ಮಾಡ್ತಿದ್ದ. ಅಂಥ ಕಾಲಕ್ಕೆ ಅವರಿಗೆಲ್ಲ ಅನಿಸುತ್ತಂತೆ, ನಮಗೆಲ್ಲ ಸುಸ್ತಾಗುತ್ತೆ, ಇವ್ರಿಗೆ ಸುಸ್ತೇ ಆಗಲ್ಲ, ಇವನಿಗೆ ಯಾವಾಗ ಮಾಡಬೇಕು ನಾವು. ಅವಾಗ ಕೃಷ್ಣ ನೋಡಿದಂತೆ, ಸರಿ ನನಗೂ ಮಾಡಬೇಕಪ್ಪ, ಸುಸ್ತಾದವನಂತ ಕೂತ. ಕೂತ ಕೂಡಲೇ ಕೃಷ್ಣನ ತೊಡೆ ಮೇಲೆ ತಲೆ ಇಟ್ಕೊಂಡು ಮಲಗಿಸ್ಕೊಂಡ ಒಬ್ಬ. ಇನ್ನು ಕೆಲವರೆಲ್ಲ ಏನು ಮಾಡಿದರು, ಕಾಲೊತ್ತಲಕ್ಕೆ ಶುರು ಮಾಡಿದ್ರಂತೆ. ಕೆಲವರು ಅಲ್ಲೇ ಬಿದ್ದ ಎಲೆಗಳಿಂದ ದೇವರಿಗೆ ಬೀಸ್ತಾ ಇದ್ದಾರಂತೆ. ಹೇಳಿದ್ರು ಆ ಬೀಸೋ ಕಾಲಕ್ಕೆ ಶಬ್ದ ಕೇಳಿಸ್ತಂತೆ, ಏನು ಅವರು ಪಾಪಗಳೆಲ್ಲ ಹಾರಿ ಹೋಗ್ತಾ ಇದ್ರು. ದೇವರಿಗೆ ಬೀಸಣಿಕೆ ಹಾಕಿದರೆ ನಮ್ಮ ಪಾಪವೆಲ್ಲ ಹಾರಿ ಹೋಗುತ್ತೆ. ನಂತರ ಕೃಷ್ಣನನ್ನು ಸಂತೋಷವಾಗಿ ಆ ಥರ ಸೇವಾ ಮಾಡುತ್ತಾ ಇದ್ದಾರೆ, ಹೀಗೆ ಆಟ ಆಡಿದ್ರು ಅಂತ ಹೇಳ್ತಾರೆ. ಅದನಂತರ ಮಳೆಗಾಲ ಬಂದಾಗ ಮಳೆ ನಿಂತಾಗ ಆಕಳು ಕರ್ಕೊಂಡು ಹೋಗೋದು, ಬಿದ್ದು ಕೂಡಲೇ ಅಲ್ಲಲ್ಲಿ ನಿಲ್ಲೋದು. ಒಂದು ಕಡೆ ಬೆಟ್ಟದ ಹತ್ರ ಬರ್ತಾ ಇದ್ದಾರೆ, ಆ ಗೋವರ್ಧನ ಪರ್ವತದಲ್ಲಿ ಬೆಟ್ಟದಲ್ಲಿ ಏರಿ ಅಲ್ಲಲ್ಲಲ್ಲಲ್ಲೇ ಕಾಯ್ತಾ ಹೋಗಬೇಕು. ಅಂಥ ಕಾಲಕ್ಕೆ ಮಳೆ ಬಂತು, ಒಂದು ಬೆಟ್ಟದ ಗುಹೆಯಲ್ಲಿ ತೂರಿದ್ದಾರೆ. ತೂರಿದ ಕೂಡಲೇ ಹಸಿವೆ ಆಗ್ತಾ ಇದೆ, ಊಟ ಮಾಡಬೇಕು, ಏನು ಮಾಡಬೇಕು ಅಂದರೆ ಬುತ್ತಿ ಕಟ್ಕೊಂಡು ಬರ್ತಾ ಇದ್ರು, ತಟ್ಟೆ ಇಲ್ಲ, ಎಲ್ಲಿ ಎಲೆ ಸಿಕ್ಕರೆ ತಿನ್ನಬೇಕು ಅದರಲ್ಲಿ ಹಾಕ್ಕೊಂಡು. ಒಂದು ಕಡೆ ಕೃಷ್ಣ, ಎಲ್ಲರೂ ಕೇಳ್ತಾರೆ ಕೃಷ್ಣ ಯಾವ ದೊನ್ನೆ ಇಲ್ಲ, ತಟ್ಟೆ ತರಲಿಲ್ಲ ಅಂದರೆ ಗಿಡದ ಕಡೆ ನೋಡುತ್ತಾನೆ, ಗಿಡದ ಎಲೆಗಳೆಲ್ಲ ದೊನ್ನೆಗಳಾಗುತ್ತೆ. ಈಗೂ ನೀವಲ್ಲಿ ನೋಡಿದರೆ ಎಲೆ ಬಿಡೋದೇ ದೊನ್ನೆ ಆಕಾರದಲ್ಲಿ ಬಿಡುತ್ತೆ, ನೀಟಾಗಿ ನೀವು ಕಟ್ ಮಾಡಿಕೊಂಡು ಅದರಲ್ಲಿ ಚೆನ್ನಾಗಿ ದೊನ್ನೆ ಕುಡಿಬೋದು. ಆದಮೇಲೆ ಅಲ್ಲಿ ಹೋಗ್ತಾನೆ ಕೃಷ್ಣ, ತಿನ್ನಲಿಕ್ಕೆ ತಟ್ಟೆ ಇಲ್ಲೋ, ದೊಡ್ಡ ಬಂಡೆಗಲ್ಲಿದೆ, ಆ ಬಂಡೆಗಲ್ಲನ್ನು ಕೃಷ್ಣ ಮುಟ್ಟಿದ ಕೂಡಲೇ ತಟ್ಟೆ ಆಗಿದೆ. ಎಷ್ಟು ಚೆನ್ನಾಗಿದೆ ತಟ್ಟೆ ಅಂದರೆ ಆ ಕುಣಿ ಕುಣಿ ಇರುವ ತಟ್ಟೆ, ಮಧ್ಯೆ ಚಪಾತಿ ಹಾಕಿ ಪಲ್ಯ ಹಾಕ್ಕೊಳ್ಳಿಕ್ಕೆ ಆ ಉತ್ತರಾದ ಕಡೆ ಇರುತ್ತಲ್ಲ, ಆ ಥರ ತಟ್ಟೆ ನೋಡಿದರೆ ಯಾರಾದರೂ ಮಿಷಿನ್ ತಗೊಂಡು ಪಾಲಿಷ್ ಮಾಡಿದ್ದಾರೆ ಅಂತಿರಬೇಕು, ಅಷ್ಟು ಚೆನ್ನಾಗಿದೆ. ಕೃಷ್ಣ ಬಂಡೆಗಲ್ಲಲ್ಲಿ ಮೊಸರನ್ನು ಊಟ ಮಾಡಿದ್ದಂತೆ, ಇದು ಭಾಗವತದಲ್ಲಿ ಬರುತ್ತೆ. ಹೇಳ್ತಾರೆ ದದ್ಧನ್ನವನ್ನು ಊಟ ಮಾಡಿದ, ಮೊಸರನ್ನವನ್ನು ಊಟ ಮಾಡಿದ ಅಂತ ಹೇಳ್ತಾರೆ. ಅಂದರೆ ನಾವು ಊಟ ಮಾಡ್ತೀವಿ, ಅವನು ಊಟ ಮಾಡಿದ, ನಾವು ಊಟ ಮಾಡಿದ್ದು, ನಮ್ಮ ಹುಡುಗರು ಊಟ ಮಾಡಿದ್ದು, ನಮ್ಮವರು ಆಡಿದ್ದು ಎಲ್ಲ ನೆನೆಸಿದರೆ ಏನು ಬರುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ದೇವರದ್ದು ನೆನೆಸಿದರೆ ಪಾಪ ಹೋಗುತ್ತೆ, ಪುಣ್ಯ ಬರುತ್ತೆ, ಅದಕ್ಕೆ ದೇವರ ಕಥಾ ಅಂತಂದು. ಆಚಾರ್ಯರನ್ನೇ ಹೇಳ್ತಾರೆ, ಗಮನಾಸನ ಸಂಕಥಾದಿ ಲೀಲಾ ಸ್ಮೃತಿ ಮಾತ್ರೇಣ ಭವಾಪ ವರ್ಗ ದಾತ್ರೀ. ಆಚಾರ್ಯರ ಕೂತದ್ದು, ಎದ್ದದ್ದು, ನಿಂತದ್ದು, ಮಾತಾಡಿದ್ದು ಯಾರು ನೆನೆಯುತ್ತಾರೋ ಅವರಿಗೆ ಮೋಕ್ಷ ಬರುತ್ತೆ ಅಂದರು. ಆಚಾರ ನೆನೆದರೆ ಮೋಕ್ಷ ಬಂದರೆ ದೇವರು ನೆನೆದು ಬರಲ್ಲ ಅಲ್ಲಿ, ದೇವರು ಮಾಡಿದ ಚೇಷ್ಟೆಗಳನ್ನು ಎಲ್ಲ ನೆನೀತಾ ಇದ್ದಾರೆ. ಈ ಥರ ಎಲ್ಲ ಕಾರ್ಯ ಆದ ಮೇಲೆ ಕೊನೆಗೆ ಒಬ್ಬ ಬಂದ ದೈತ್ಯ, ಯಾರು ಅಂದರೆ ಕೇಶಿ ಎಂಬ ಕುದುರೆ ಆಕಾರದಲ್ಲಿ ದೈತ್ಯ ಬರ್ತಾ ಇದ್ದಾನೆ. ಆ ಕೇಶಿ ನಾಮಕ ದೈತ್ಯನನ್ನು ಕೊಂದು ಬರುವಾಗಲೇ ಬಂದವ ಯಾರು, ಅಕ್ರೂರ ಕಂಸ ನೋಡ್ತಾ ಇದ್ದಾನೆ. ಕೃಷ್ಣನನ್ನು ಕರೆಸೋಣ, ಹೇಗಾದರೂ ಮಾಡಿ ಕೃಷ್ಣನ ಕರೆಸೋಣ, ಧನುರ್ಯಾಗ ಮಾಡಿ ಅದಕ್ಕಾಗಿ ಕೃಷ್ಣನ ಕರೆಸಿ ಕೊಂದು ಬಿಟ್ರೆ ಆಯಿತು ಅಂತ. ಅದಕ್ಕಾಗಿ ಅಕ್ರೂರನನ್ನು ಕಳಿಸಿಕೊಡ್ತಾ ಇದ್ದಾನೆ. ಅಕ್ರೂರ ಬಂದ ಕೃಷ್ಣನ ಹತ್ರಿಗೆ, ಬೃಂದಾವನದ ಹತ್ರ ಬಂದ ಕೂಡಲೇ ಎಲ್ಲ ಕಡೆ ಹೆಜ್ಜೆಗಳು ಮೂಡಿತ್ತು. ಕೃಷ್ಣಂದು ನೋಡಿದ, ಯಪ್ಪ ದೇವರ ಹೆಜ್ಜೆ ಇದೆ, ತುಳಿಯಬಾರದು ಅಂತ ಆ ಹೆಜ್ಜೆಗಳ ಮೇಲೆ ಉರುಳುದಂಡಿಗೆಯಿಂದ ಬರ್ತಾ ಇದ್ದಾನೆ ಕೃಷ್ಣನಂತರಿಗೆ. ಕೃಷ್ಣ ನೋಡಿದ, ಸತ್ಕಾರ ಮಾಡಿದ, ಹೊರಡೋಣ ಅಂದ. ಎಲ್ಲ ಗೋಪಿಕಾಸ್ತ್ರ ಏನು ನೋಡ್ತಾ ಇದ್ದಾರೆ, ಇವನು ಅಕ್ರೂರ ಅಲ್ಲ ಮಹಾಕ್ರೂರ, ಯಾಕೆ ಕೃಷ್ಣನ ನಮ್ಮಿಂದ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಎಲ್ಲರೂ ಆ ರಥಕ್ಕೆ ಅಡ್ಡಿ ಮಲಗ್ತಾ ಇದ್ದಾರೆ. ಅವಾಗ ಕೃಷ್ಣ ಹೇಳ್ತಾನೆ, ಈ ರೂಪ ಎಂದಾದರೂ ನಿಮ್ಮಿಂದ ದೂರ ಆಗಬೇಕಾಗಿದ್ದೆ, ಈ ರೂಪ ಎಂದಾದರೂ ದೂರ ಆಗಬೇಕಾಗಿದ್ದೆ, ಆದ್ದರಿಂದ ಮತ್ತೇನು ನಿಮ್ಮೊಳಗೇ ನಾನಿದ್ದೇನೆ, ಆ ರೂಪದ ಕಡೆ ಮನಸ್ಸು ಮಾಡಿದರೆ ನಿಮ್ಮ ಜೊತೆಗೆ ಸದಾ ಇರ್ತೇನೆ ಅಂತ ಬಿಂಬ ರೂಪದ ಉಪದೇಶ ಕೊಟ್ಟ ಬಿಂಬ ಮೂರ್ತಿಯೇ ಕೊಟ್ಟ ಉಪದೇಶವನ್ನು ಅವರೆಲ್ಲರೂ ಮನಸ್ಸಲ್ಲೇ ದೇವರ ಚಿಂತನೆ ಮಾಡುತ್ತಾ ದೇವರಿಗೆ ಅಡ್ಡವನ್ನು ಸರಿದರು. ಕೃಷ್ಣ ಮಥುರಾ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಬರುವಾಗ ಮಧ್ಯದಲ್ಲೇ ಸಂಧ್ಯಾವಂದನೆಗೆ ಇಳಿದ ಯಾರು ಅಕ್ರೂರ. ಅದಕ್ಕೆ ಹೇಳ್ತಾರೆ, ಅಪರೋಕ್ಷ ಜ್ಞಾನಿ ದೇವರನ್ನೇ ನೋಡುತ್ತಾ ಇದ್ದಾನೆ, ದೇವರೆಂಬ ಎಚ್ಚರದಲ್ಲಿದ್ದಾನೆ, ಮತ್ತು ಸಂಧ್ಯಾವಂದನೆ ಯಾಕೆ? ಸಂಧ್ಯಾವಂದನೆ ಫಲ ದೇವರೇ, ದೇವರು ಸಿಕ್ಕಿ ಮೇಲೆ ಮತ್ತು ಸಂಧ್ಯಾವಂದನೆ ಯಾಕೆ ಅಂತ ಬಿಟ್ಟಿಲ್ಲ, ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ. ಯಾಕೆ ಅಂದರೆ ಹೇಳ್ತಾರೆ, ಅಪರೋಕ್ಷ ಜ್ಞಾನಿಯಾದರೂ ಸಂಧ್ಯಾದಿ ಕರ್ಮಗಳನ್ನು ಬಿಡಬಾರದು ಎಂಬುದನ್ನು ಚೆನ್ನಾಗಿ ತೋರಿಕೊಟ್ರು. ಆ ರೀತಿಯಲ್ಲಿ ಆತನಿಗೆ ನೀರಲ್ಲಿ ಮುಳುಗಿ ಸ್ನಾನ ಮಾಡುವಾಗ ನೀರೊಳಗೇ ದರ್ಶನ ಕೊಟ್ಟ ಭಗವಂತ, ಒಳಗೇ ಮಾತಾಡಿಸ್ತಾ ಇದ್ದಾನೆ. ಎತ್ತು ನೋಡುತ್ತಾನೆ, ಹೊರಗೆ ರಾಮಕೃಷ್ಣರು, ನೀರಿನೊಳಗೂ ದೇವರು ಕಾಣಿಸ್ತಾ ಇದ್ದಾರೆ, ನೀರಿನೊಳಗೆ ಮಾತಾಡಿಸ್ತಾ ಇದ್ದಾನೆ. ಬರ್ತಾನೆ, ಬಂದ ಕೃಷ್ಣ ಅಂತಾನೆ, ಹೇ ಅಕ್ರೂರ, ನಿನ್ನ ಮುಖದಲ್ಲಿ ಏನೋ ಆಶ್ಚರ್ಯ ಕಾಣ್ತಾ ಇದೆ. ಅವ ಕೃಷ್ಣ ಅಂತಾನೆ, ಆಶ್ಚರ್ಯದ ಮೂರ್ತಿ ನೀನಿರೋ ಕಾಲಕ್ಕೆ ಆಶ್ಚರ್ಯಕ್ಕೆ ಬರ ಏನಯ್ಯ, ಎಲ್ಲಿ ನೋಡಿದ್ರು ಆಶ್ಚರ್ಯ ಅಂದ. ಸರಿ, ಕರಕೊಂಡು ಬಂದ ಮೇಲೆ, ಹೇ ಅಕ್ರೂರ ನೀನು ಹೋಗು, ನಾನು ಬೇರೆ ಬರ್ತೇವೆ, ನಾವೆಲ್ಲ ಸೇರಿ ಬೇರೆ ಬರ್ತೇವೆ ಅಂತ ತನ್ನ ಹಿಂಡಿನ ಕರ್ಕೊಂಡು ಬಂದ. ಬರುವಾಗಲೇನೆ ಕಂಸನ ಅಗಸರವ ಕಾಣಿಸಿದ. ಅವನು ಕಂಸನಿಗೆ ಬಟ್ಟೆಗಳು ತಗೊಂಡು ಹೋಗ್ತಾ ಇದ್ದ. ಕೃಷ್ಣ ಕೇಳಿದ, ನನಗೆ ಕೊಡು ಅಂತ. ಅವಾಗಂದರು, ಅಲ್ಲ ಅಗಸರು ಅವನು ಯಾವ ಬಟ್ಟೆ ತೊಗೊಂಡು ಹೋಗ್ತಾನೆ? ಉಟ್ಟ ಬಟ್ಟೆ ಓದು ತೊಗೊಂಡು ಹೋಗ್ತಾನೆ. ಕಂಸ ಉಟ್ಟ ಬಟ್ಟೆ ದೇವರಿಗೆ ಬೇಕಾ? ಇಲ್ಲ, ಹೊಸ ಬಟ್ಟೆ ತೊಗೊಂಡು ಹೋಗ್ತಾ ಇದ್ದ. ಅದಕ್ಕೆ ಅಂದ ಕೃಷ್ಣ, ನಾಳೆ ಅವನೇ ಸಾಯ್ತಾನೆ, ಮತ್ತು ಈ ಬಟ್ಟೆ ಎಲ್ಲ ವ್ಯರ್ಥ ಯಾಕೆ ಮಾಡ್ತೀಯಾ, ಕೊಡು. ಕೊಡಲಿಲ್ಲ, ಅವನನ್ನು ಕೊಂದು ವಸ್ತ್ರ ತಗೊಂಡು ತಾನು ಉಟ್ಟು ತನ್ನವರಿಗೆ ಕೊಟ್ಟು ಮಿಕ್ಕದ್ದೆಲ್ಲ ಚೆಲ್ಲಿ ಅದರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇವನಿಗಿನ್ನ ಬಟ್ಟೆ ಇಲ್ಲ, ಇವನೇ ಹೋಗ್ತಾನೆ ಅಂತ ಹೇಳಲಿಕ್ಕೆ ಬಟ್ಟೆ ಉಟ್ಟು ಬಂದಂಥ ಒಳ್ಳೆ ವಸ್ತ್ರ ಉಟ್ಟು ಬರುವ ಕೃಷ್ಣನಿಗೆ ಮಾಲಾಕಾರ ಸುಧಾಮ ಕಾಣಿಸ್ತಾ ಇದ್ದಾನೆ, ಒಳ್ಳೆ ಮಾಲೆ ಕಟ್ತಾ ಇದ್ದಾನೆ. ಕೃಷ್ಣ ಅಂದ, ಮಾಲೆ ಕೊಡ್ತೀಯ? ಅದಕ್ಕಾಗಿ ಕಾದಿದ್ದೇನೆ ಹರಿಯೇ, ನಿನ್ನ ಕೊರಳಲ್ಲಿ ಹಾರ ಹಾಕಲಿಕ್ಕೆ ಈ ಹುಟ್ಟು ಪಡೆದದ್ದಯ್ಯ ಅಂತ ಒಳ್ಳೆ ಮಾಲೆಯನ್ನು ಹಾಕಿದ ಕೂಡಲೇ ಕೃಷ್ಣ ಸಾಯುಜ್ಯ ಮೋಕ್ಷವನ್ನು ದೇವತೆಗಳೇ ಬಂದಿದ್ದಾರೆ ಅನುಗ್ರಹ ಮಾಡಿದ. ತದನಂತರ ವಿಶೇಷವಾಗಿ ಕೃಷ್ಣ ಗಂಧವನ್ನು ಹಿಡ್ಕೊಂಡು ಬರುವಂಥ ತ್ರಿವಕ್ರೆಗೆ ಅನುಗ್ರಹ ಮಾಡಿದ. ಮೂರು ಡೊಂಕಾಗಿತ್ತು ಶರೀರ, ಮನಸ್ಸು ನೀಟಾಗಿ ಇತ್ತು, ಮನಸ್ಸು ಡೊಂಕಿದ್ದಿಲ್ಲ, ಶರೀರ ಮಾತ್ರ ಡೊಂಕಾಗಿತ್ತು. ಆಕೆಯನ್ನು ಕೇಳಿದ, ಗಂಧ ಕೊಡ್ತೀಯ? ಆಕೆ ಅಂದು, ನಿನಗಲ್ಲದೆ ಗಂಧ ಯಾರಿಗೆ ಕೊಡಬೇಕು ಮಹಾರಾಯ? ಆವಾಗ ಡೊಂಕುತಿದ್ದಿದ. ದಾಸರಂದರು, ಎನ್ನ ಮನದ ಡೊಂಕುತಿದ್ದಯ್ಯ. ಯಾಕೆ? ಅವಳಿಗೆ ಶರೀರ ಮಾತ್ರ ಡೊಂಕು, ನನ್ನ ಮನಸ್ಸೇ ಶತಡೊಂಕಾಗಿದೆ, ಇದನ್ನು ತಿದ್ದು ಅಂತ ಕೇಳುತ್ತಾರೆ. ಆಕೆಗೆ ಅನುಗ್ರಹ ಮಾಡಿ ಸುಂದರ ಶರೀರ ಬರುವಂತೆ ಮಾಡಿದ. ಕಾಲ ಹಾಕಿ ಒತ್ತಿದ, ಗಡ್ಡ ಹಿಡಿದು ಎತ್ತಿದ, ಎತ್ತಿದ ಕೂಡಲೇ ಸೀದಾ ಅಂದು ಡೊಂಕೆಲ್ಲ ಹೋಯಿತು. ಸುಂದರ ಸ್ತ್ರೀ ಆಗ್ತಾ ಇದ್ದಾಳೆ. ಅದಕ್ಕೆ ದೇವರಿಗೆ ಒಳ್ಳೆ ಗಂಧವನ್ನು ಯಾರು ದಿನಾಗೂ ತೆಗೆದುಕೊಡ್ತಾರೋ, ಆ ಗಂಧ ಕೂಡ ಹೇಗೆ ಕೊಡಬೇಕಂದ, ನೀರು ಗಂಧ ಮಾಡಿ ಕೊಡಬಾರದಂತೆ, ಮುದ್ದೆ ಇಡಬೇಕಂತ ದೇವರಿಗೆ ಗಂಧ. ಅದನ್ನು ವರಾಹ ದೇವರು ಹೇಳ್ತಾರೆ, ದೇವರಿಗೆ ಮುದ್ದೆ ಗಂಧವನ್ನು ಯಾರು ಕೊಡುತ್ತಾರೋ ಅವರಿಗೆ ಸರ್ವಾಭೀಷ್ಟ ಸಿದ್ಧಿ, ಜೊತೆಗೆ ಸುಂದರ ಶರೀರ ಪ್ರಾಪ್ತಿ, ಒಳ್ಳೆ ಶರೀರ ಬರುತ್ತಂತೆ ಸುಗಂಧ ಕೊಟ್ಟರೆ. ಆ ರೀತಿಯಲ್ಲಿ ಕೃಷ್ಣ ಸ್ವೀಕಾರ ಮಾಡಿ ಧನುರ್ಯಾಗದ ಸ್ಥಳಕ್ಕೆ ಹೋದ. ಧನುಸ್ಸನ್ನೇ ಮುರಿದು ಬಿಟ್ಟ, ಆ ರಾತ್ರಿ ಅಲ್ಲೇ ಇದ್ದ. ತಾಯಿ ಕಳಿಸಿಕೊಟ್ಟ ಕ್ಷೀರಾನ್ನವನ್ನು ತಿಂದ. ಮಾರನೆಯ ದಿನ ಬೆಳಿಗ್ಗೆ ಕುವಲಯ ಪೀಡವನ್ನು, ಆನೆಯನ್ನು ಸಂಹಾರ ಮಾಡುತ್ತಾ ಇದ್ದಾನೆ. ಚಿಕ್ಕ ಆಟದ ಆನೆಯನ್ನು ಹೇಗೆ ಹುಡುಗರು ಕೈಯನ್ನು ತಿರುಗಿಸ್ತಾರೋ, ದೊಡ್ಡ ಆನೆ ಅದರ ಸೊಂಡಿಲನ್ನು ಹಿಡಿದು ತಿರುಗಿಸ್ತಾ ಇದ್ದಾನೆ. ಇವ ಇಷ್ಟಿದ್ದಾನೆ, ಅದು ಅಷ್ಟಿದೆ, ಅದು ತಿರುಗ್ತಾ ಇದೆ, ಚಿಕ್ಕ ಆಟದ ಗೊಂಬೆಯನ್ನು ತಿರುಗ್ತಾ ಇದೆ. ಜಗತ್ತನ್ನೇ ಬ್ರಹ್ಮಾಂಡವನ್ನೇ ಆಟ ಆಡಿಸೋನಿಗೆ ಆನೆ ಎಷ್ಟು ಅಂದರು. ಸರಿ, ಅದನ್ನು ಕೊಂದು ಎರಡೂ ದಂತಗಳನ್ನು ಭುಜದ ಮೇಲೆ ಹಾಕ್ಕೊಂಡು ಬಂದರು. ಬಂದರೆ ಸಿದ್ಧವಾಗಿದ್ದಾರೆ ಚಾಣೂರ ಮುಷ್ಟಿಕ, ಪರ್ವತಾಕಾರ ಇದ್ದಾರೆ. ಅವರನ್ನು ಕೊಂದು ಮುಗಿಸಿ ಕಂಸನನ್ನು ಆ ಸಿಂಹಾಸನದಿಂದ ಸೆಳೆದು ಕೊಲ್ಲುತ್ತಾ ಇದ್ದಾರೆ. ಆ ಕೊಲ್ಲುವಾಗ ಹಾರಿದನಂತೆ ಕಂಸನ ಮೇಲಕ್ಕೆ, ಹಾರಿ ಅವನ ಎದೆಗೆ ಕಾಲಿಂದ ಒದ್ದ ಕೃಷ್ಣ. ಯಾಕೆ ಅಂದರು, ಒಳಗೆ ಭೃಗು ಮಹರ್ಷಿಗಳು ಕೂತಿದ್ರು, ಅವರು ಒದ್ದಿದ್ರಲ್ಲ ದೇವರನ್ನು, ಅದಕ್ಕೆ ಒದ್ದನಂತೆ. ಮುಯ್ಯಕ್ಕೆ ಮುಯ್ಯ ತೀರಿತು ಅಂತ ತಾನೂ ಒದ್ದ. ಒದ್ದು ಅವ್ರಿಗೆ ಅನುಗ್ರಹ ಮಾಡಿ ಬಿಡುಗಡೆ ಮಾಡಿಕೊಟ್ಟ. ಕಂಸನನ್ನು ಸಂಹಾರ ಮಾಡಿ ತಂದೆ ತಾಯಿಗಳನ್ನು ಬಿಡುಗಡೆ ಮಾಡಿ ವಿಶೇಷವಾಗಿ ಉಗ್ರಸೇನನಿಗೆ ಪಟ್ಟ ಕಟ್ಟಿದ. ಇಷ್ಟೂ ಮಾಡಿದಾಗ ಈತನ ವಯಸ್ಸೆಷ್ಟಯ್ಯ ಅಂದರೆ 8 ವರ್ಷ. 8 ವರ್ಷ. 8 ವರ್ಷದವ ಇಲ್ಲಿ ಹೇಳಬೇಕು, ಗೋಪಳ್ಳಿಯಲ್ಲಿ ಗೋಪಸ್ತ್ರೀಯರ ಜೊತೆಗೆ ಆಡಿದ. 8 ವರ್ಷದ ಹುಡುಗ ಹೆಂಗಸರ ಜೊತೆಗೆ ಆಡಿದರೆ ಯಾರಾದರೂ ಅಬ್ಜೆಕ್ಟ್ ಮಾಡ್ತೀರೇನ್ರಿ? ಮಾಡ್ತೀರಾ? ಇಲ್ಲಲ್ಲ. ಲೋಕವೆಲ್ಲ ಅಯ್ಯೋ ಇವ ಹೆಂಗಸರ ಜೊತೆಗೆ ತಿರುಗ್ತಾನೆ ತಿರುಗ್ತಾನೆ ಅಂತ ಇದ್ರೆ ವಾದಿರಾದರಂದರು. ಮಕ್ಕಳಾಟಿಕೆಯಲ್ಲಿ ಮಕ್ಕಳ ಮನಸ್ಸು ಹೆಂಗಸರಿಗೆ ಎರಗುವುದೇ? ಬುದ್ಧಿ ಇದ್ರೂ ಮಾತಾಡ್ರಿ. ಕೃಷ್ಣನಿಗೆ ಅವನಿಗೆ ಸಹಜವಾಗೇ ಯಾರ ಮೇಲೂ ಮನಸ್ಸು ಹೋಗಲ್ಲ. ಅದು ಚಿಕ್ಕ ಹುಡುಗ, ಚಿಕ್ಕ ಹುಡುಗ ಹೆಂಗಸರು ಸರಿ ಏನೋ ಕೈ ಇಟ್ಕೊಂಡು ಆಡಿದರೆ ಅಯ್ಯೋ ಆಡಿದ ಆಡಿದ ಅಂತ ಸೋಮನೆ ಮಾತಾಡ್ತೀರಲ್ಲ, ಸ್ವಲ್ಪ ಎಚ್ಚರ ಇದ್ದು ಮಾತಾಡಿ ಅಂತ ಆ ರೀತಿಯಲ್ಲಿ ಕೃಷ್ಣ ಅದಗಡ್ತಾರೆ. ಆ ಚಿಕ್ಕ ಕೃಷ್ಣನ ಜೊತೆಗೆ ಎಲ್ಲರೂ ಆಡಿದರಲ್ಲ, ಆ ರಾಸಕ್ರೀಡೆಯನ್ನು ಯಾರು ನೆನೆಯುತ್ತಾರೋ ಅವರಿಗೆ ಸನ್ಯಾಸ ಖಚಿತ ಅಂದರು. ವೈರಾಗ್ಯ ಬರುತ್ತಂತೆ. ವೈರಾಗ್ಯ ಬರಬೇಕಾದರೆ ರಾಸಕ್ರೀಡೆಯನ್ನು ನೆನೆಯಬೇಕು. ನಾರದಾದಿ ಮಹರ್ಷಿಗಳೆಲ್ಲ ಆ ರಾಸಕ್ರೀಡೆಯನ್ನು ನೆನೆದು ಆನಂದ ಪಡಬೇಕಾದರೆ ಅದರಲ್ಲಿ ಏನು ರಹಸ್ಯ ಇದು ತಿಳ್ಕೊಳ್ರಿ? ಸುಮ್ಮನೆ ಕೃಷ್ಣನ ತಲೆ ಮೇಲೆ ಗೂಬೆ ಕೂಡಿಸ್ತೇವೆ ಯಾಕೆ? ಅದಕ್ಕೆ ಆಚಾರ್ಯರ ಪಾದಕ್ಕೆ ನಾವು ನಮಸ್ಕಾರ ಮಾಡಬೇಕು. ಆಚಾರ್ಯರೇ ಬರದೆ ಹೋಗಿದ್ದರೆ ನಾವು ಮಿಕ್ಕವರಂತೆ ದೇವರನ್ನು ಬೈಯುವ ಸ್ಥಿತಿ ಹೋಗ್ತೀವಿ. ಆ ಉತ್ತರದ ಕಡೆಯಲ್ಲಿ ಬಹಳ ಜನ ಹೇಳ್ತಿರ್ತಾರೆ, ಭಾಗವತ ಹೇಳೋ ಕಾಲಕ್ಕೆ ಕೃಷ್ಣ ಭಗವಾನ್ ಹೈ ಮಗರ್ ಭೂಲ್ಕಿಯಾ ಹೈ, ಭೂಲ್ಕಿಯಾ ಹೈ, ತಪ್ಪು ಮಾಡಿದ ಅಂತ ಹೇಳ್ತಾರೆ. ಯಾಕೆ? ಗೋಪಸ್ತ್ರೀಯ ಜೊತೆಗೆ ಆಡಿದ. ಏನಿನ್ನ ತಪ್ಪು ಮಾಡುವನಾದ್ರೆ ದೇವರು ಹೇಗಾಗ್ತಾರೋ? ಮಧ್ವಾಚಾರ್ಯ ಕೇಳ್ತಾರೆ, ಅವನು ತಪ್ಪೇ ಮಾಡಲಿಲ್ಲ, ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಅದಕ್ಕೆ ಅವನ ದೇವರು ಅಂತನ್ನುವುದು ಎಚ್ಚರ ಇದ್ದು ಮಾತಾಡುವಂತಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ಕೃಷ್ಣ ಕಂಸನ ಸಂಹಾರ ಮಾಡಿ ಉಪನಯನ ಮಾಡಿಸಿಕೊಂಡ. ಇಷ್ಟಾದ ಮೇಲೆ ಇವನಿಗೆ ಓದಬೇಕಾಯಿತು. ಓದಬೇಕು ಅಂತ ಇವರನ್ನು ಗುರುಕುಲಕ್ಕೆ ಕಳಿಸ್ತಾ ಇದ್ದಾರೆ. ಸಾಂದೀಪಿನಿ ಆಚಾರ್ಯರ ಹತ್ರ ಕಳಿಸ್ತಾ ಇದ್ದಾರೆ. ಸಾಂದೀಪಿನಿ ಆಚಾರ್ಯ ನೋಡಿದ್ರು, ಇವನು ಓದ್ಲಿಕ್ಕೆ ಬಂದವನಲ್ಲ ಅಂತ ಗೊತ್ತಾಗ್ಬಿಡ್ತು. ಈಗ ನಮ್ಮ ನೋಡಿದ್ರೆ ನಮ್ಮ ಟೀಚರ್ಸ್ಗೆಲ್ಲ ಗೊತ್ತಾಗ್ಬಿಡುತ್ತೋ, ಆ ಥರ ಇವ್ರು ಗೊತ್ತಾಗ್ಬಿಡ್ತು, ಇವನು ಓದೋ ಮನುಷ್ಯನಲ್ಲ, ಓದು ಹೇಳಿಕೊಡುವವ, ಓದಿನ ಮನುಷ್ಯ. ಓದೇ ಒಂದು ರೂಪದಲ್ಲಿ ಬಂದಿದೆ, ಇವನಿಗೆ ಓದೆ ಯಾಕೆ ಅಂತ ತಾವು ಓದಿದ್ದನ್ನೆಲ್ಲ ಆತನ ಮುಂದೆ ಇಟ್ಟರು. ಇಡ್ಲಿಕ್ಕೆ ಟೈಮ್ ತಗೊಂತು, ಇಟ್ಟಿದ್ದ ಹೇಳಿಬಿಡ್ತಾ ಇದ್ದಾನೆ. ಕೊನೆಗೆ ಕೇಳಿದ, ಏನು ಕೊಡಲಿ ಗುರುದಕ್ಷಿಣೆ? ಅಯ್ಯ, ನಾ ಗುರುವಾದರೆ ತಾನೇ ದಕ್ಷಿಣೆ ಕೊಡಲಿಕ್ಕೆ, ನಿನಗೇನು ಹೇಳಿಕೊಟ್ಟೇ ಇಲ್ಲೋ, ಆದರೆ ನನ್ನ ಹೆಂಡತಿಗೆ ಆಸೆ ಇದೆ ಪೂರ್ಣ ಮಾಡು. ಏನು ಹೇಳ್ತಾಳೆ? ಮಗ ಸತ್ತು ಹೋಗಿದ್ದಾನೆ, ತಂದು ಕೊಡ್ತೀಯ? ಯಮಧರ್ಮರಾಜರ ಹತ್ರ ಹೋಗಿ ಸತ್ತ ಮಗನನ್ನು ತಂದು ಕೊಡುತ್ತಾನೆ. ಅದು ಅವನಿಗೆ ಮಾತ್ರ ಸಾಧ್ಯ ಆಯಿತು. ಆ ರೀತಿಯಾಗಿರತಕ್ಕಂತಹ ಗುರುದಕ್ಷಿಣೆಯನ್ನು ಕೊಟ್ಟು ಅವರಿಗೆ ಅನುಗ್ರಹ ಮಾಡಿ ತದನಂತರ ಅಕ್ರೂರನನ್ನು ಧೃತರಾಷ್ಟ್ರನತ್ರ ಕಳಿಸಿಕೊಡುತ್ತಾನೆ. ನಿನ್ನ ಮಗನ ಚೇಷ್ಟೆ ಜಾಸ್ತಿ ಆಯಿತು, ಸ್ವಲ್ಪ ನಿಯಮನ ಮಾಡುವಂತ ಹೇಳಿಕೊಟ್ಟು ಕುಬುಜೆಗೆ ಅನುಗ್ರಹ ಮಾಡಿದ ಅಂತ ಹೇಳಿದಲ್ಲಿಗೆ ವಿಶೇಷವಾಗಿ ಯಾವುದು ಉತ್ಪೂರ್ವಾರ್ಧ ಮುಗಿಯುತ್ತೆ. ಇನ್ನು ಉತ್ತರಾರ್ಧದಲ್ಲಿ ನಿಮಗೆ ಎಷ್ಟು ಗಂಟೆ ನೈವೇದ್ಯ ಸಿದ್ಧ ಆಗಿದೆ? ಅಡಿಗೆ ಆಗಿದ? ಹೌದಾ? ಒಂದ್ಸಲ ನೋಡಿ, ನೀವು ನೈವೇದ್ಯ ಅದೇ ಅಡಿಗೆ ಸಿದ್ಧ ಆಗಿದೆ ಅಂದರೆ ನಾನು ನಿಲ್ಲಿಸ್ತೇನೆ. ಹೌದಾ? ಏನು ಗೊತ್ತಿಲ್ಲಲ್ಲಮ್ಮ, ಯಾಕೆ ನನ್ನಿಂದ ಆಗ್ಬೋದು, ಲೇಟ್ ಆಗ್ಬಾರ್ದು, ಪಾಪ ಎಲ್ಲ ಹಸಿವೆ ಆಗಿರುತ್ತೆ. ಅವ್ರಿಗೂ ಶಾಪ, ಶಾಪದಿಂದಾಗೆ ಬಂದ, ಶಾಪದಿಂದಾಗಿ ಅವರಿಗೆ. ಹೌದು, ಎಲ್ಲರೂ ಯಾರಿಗೂ ತಪ್ಪಿದ್ದಲ್ಲ, ಎಲ್ಲರಿಗೂ ಇದೆ ಪ್ರಾರಬ್ಧ ಕರ್ಮ ಬಿಡಲರಿಯದು, ಎಲ್ಲರಿಗೂ ಪ್ರಾರಬ್ಧ ಕರ್ಮ ಇದೆ. ಹೌದು, ಶಾಪಕ್ಕೆ ಕಾರಣ ಇರೋ ದೊಡ್ಡ ಕಥೆ ಇದೆ. ಸರಿ, ಮುಂದಕ್ಕೆ ಹೋದರೆ ಈ ಕೃಷ್ಣನ ಮೇಲೆ ಒಬ್ಬರಿಗೆ ಸಿಟ್ಟು ಬಂತು. ಯಾರು ಅಂದರೆ ಕಂಸನ ಹೆಂಡತಿಯರು ಇಬ್ಬರು, ಅಸ್ಥಿ ಪ್ರಾಸ್ತಿ ಅಂತ. ಆ ಇಬ್ಬರು ಗಂಡ ಸತ್ತ ಮೇಲೆ ಅವರು ಮನೆಗೆ ಹೋದರೆ ಅಪ್ಪ ಕೇಳಿದ, ನೀವ್ಯಾಕೆ ಹಿಂಗಾದ್ರಿ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ ಈ ಕೃಷ್ಣನೇ ಕಾರಣ. ಆದಕ್ಕೆ ಸಿಟ್ಟು ಬಂತು ಜರಾಸಂಧನಿಗೆ. ಅದಕ್ಕೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದ. ಎಷ್ಟು ಸಲ ಬಂದ? ತುಂಬ, 18 ಸಲ ಬಂದ. ಬಂದಾಗೆಲ್ಲ 10 ಅಲ್ಲ 20, 20, 18 ಅಕ್ಷೋಹಿಣಿ ಸೈನ್ಯ ಕರ್ಕೊಂಡು ಬರ್ತಿದ್ದ. ಬಂದವನ್ನೆಲ್ಲ ಕೊಂದು ಕೊಂದು ಅವನನ್ನು ಕಳಿಸ್ಕೊಡ್ತಾ ಇದ್ರು, ಮತ್ತೆ ಅವನು ಕರ್ಕೊಂಡು ಬರ್ತಾ ಇದ್ದ. ಪಾಪ ಇವರು ಹೋಗೋ ಸ್ಟೈನ್ ತಪ್ಪಿತು, ಅವನೇ ಕರ್ಕೊಂಡು ಬಂದು ಕೊಲಿಸಿ ಕರ್ಕೊಂಡು ಹೋಗ್ತಾ ಇದ್ದ. ತುಂಬ ಸುಂದರವಾಗಿದೆ. ಅದನ್ನು ಹೇಳ್ತಾರೆ, ಮೊದಲನೇ ಸಲ ಯುದ್ಧಕ್ಕೆ ಬಂದಾಗ ಎಲ್ಲರೂ ಪ್ರಾಕಾರ ಗೋಪುರಗಳನ್ನು ಏರಿ ನೋಡ್ತಾ ಇದ್ದಾರೆ. ಮಥುರಾಪಟ್ಟಣದಲ್ಲಿ ಎಷ್ಟು ಇರುವೆಗಳಂತೆ ಇಡೀ ಮಥುರಾಪಟ್ಟಣ ಸುತ್ತು ಇದೆ ದೊಡ್ಡ ಸೈನ್ಯ. ಇವ್ರದ್ದು ಇಷ್ಟೇ ಸೈನ್ಯ. ಅಯ್ಯೋ ನಮ್ಮ ಕೃಷ್ಣ ಏನು ಮಾಡ್ತಾನೋ ಏನೋ. ಆ ಕೃಷ್ಣ ಇದ್ದಿದ್ರೊಳಗೆ 4 ದ್ವಾರ ಕಾಯಿಲಕ್ಕೆ ಇಟ್ಟು ತಾನು ಬಲರಾಮ ಇನ್ನು ಕೆಲವರು ಸರಿ ಸೇರಿಕೊಂಡು 4-5 ಜನ ಸರ 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 ಹೋಗ್ತಾ ಇದ್ದಾರೆ. ಇವರೆಲ್ಲ ಅಯ್ಯೋ ರಾಮ ಹಪ್ಪಳದಂತೆ ಇವರು ತಿಂದುಬಿಡ್ತಾರೆ ಇವ್ರನ್ನ, ಇವರೇನು ಮಾಡ್ತಾರೋ ಅಂತ. ಅಲ್ಲಿಗೆ ಹೋದ ಮೇಲೆ ಕೃಷ್ಣ ಅಂತಾನೆ ಬಲರಾಮ ಜೊತೆಗೆ, ಇನ್ನು ನಾವು ಸುಮ್ಮನೆ ಇದ್ರೆ ಆಗಲ್ಲ, ಮನುಷ್ಯರಂತೆ ಇದ್ರೆ ಆಗಲ್ಲ. ಅದಕ್ಕೆ ಸ್ಮರಣೆ ಮಾಡ್ತಾರೆ, ತಮ್ಮ ಆಯುಧಗಳನ್ನು ಸ್ಮರಣೆ ಮಾಡ್ತಾರೆ. ಮೇಲಿಂದ ಚಕ್ರ ಶಂಖ ಗದ ಖಡ್ಗ ಎಲ್ಲ ಬರುತ್ತೆ. ಬಲರಾಮದೇವರ ಆಯುಧಗಳು ಮೇಲಿಂದಿಳಿಯುತ್ತೆ, ರಥಗಳು ಬರುತ್ತೆ. ಅದನ್ನು ಏರಿ ಕೃಷ್ಣ ಒಂದು ಸಲ ಧನುಸ್ಸನ್ನು ತಗೊಂಡು ಬಾಣಗಳು ಬೀಳಲಿಕ್ಕೆ ಶುರು ಮಾಡ್ತಾನೆ. ಆಚೆಯವರು ನೋಡ್ತಾ ಇದ್ದಾರೆ, ಏನು ಮಾಡ್ತಾನೆ ನೋಡೋಣ, ಒಬ್ಬನೇ ಬಂದಾನಲ್ಲ ಅಂತೇಳಿ. ಆವಾಗ ಒಂದೊಂದು ಬಾಣದಿಂದ 1000 ಬಾಣಗಳು ಹುಟ್ಟು ಬರ್ತಾ ಇವೆ. ಅವರು ನೋಡೋದ್ರೊಳಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ತಲೆಗಳೆಲ್ಲ ಹಾರಿ ಹೋಗ್ತಾ ಇವೆ, ಧನುಸ್ಸಲ್ಲೇ ಮುರಿದೋಗ್ತಾ ಇದೆ. ಕುದುರೆಗಳು ಆನೆಗಳು ಸತ್ತು ಸತ್ತು ಹೋಗ್ತಾ ಇವೆ. ನಿಮಿಷದಲ್ಲಿ 18 ಅಕ್ಷೌಹಿಣಿ ಸೈನ್ಯವನ್ನು ಕೊಂದು ಮುಗಿಸಿದ ಕೃಷ್ಣ. ಕೊನೆಗೆ ಬಲರಾಮನ ಕೈಗೆ ಸಿಕ್ಕಿದ್ದ ಜರಾಸಂಧ, ಏಟ್ ಹಾಕಬೇಕು ವನಕೈಯಿಂದ. ಅವಾಗ ಆಕಾಶವಾಣಿ ಬಂತು, ಹೇ ಬಲರಾಮ, ಇವ ನಿನಗಲ್ಲ ತುತ್ತು, ಭೀಮನ ತುತ್ತು ಅಂದಾಗ ಹೋಗೋ ಅಂತ ಬಿಟ್ಬಿಡ್ತಾರೆ. ಅವನು ನಾಚಿಕೆಯಿಂದ ಹೋಗ್ತಾರೆ, ಮತ್ತೆ ಬರ್ತಾನೆ. ಈ ಹುಳ ಇರುತ್ತೆ, ಹೊಡೆದ್ರೆ ಸೀದಾ ಹೋಗುತ್ತೆ, ಮತ್ತೆ ಬರ್ತಾ ಇರುತ್ತೆ. ಅದೇ ಥರ ಎಲ್ಲ ಸಲ ಬಂದ, ಸೋತು ಸೋತು ಸುಣ್ಣಾದ, ಮಧ್ಯದಲ್ಲಿ ಮತ್ತು ಬಂದ. ಬಂದಾಗ ತುಂಬ ಜನ ಕರ್ಕೊಂಡು ಬಂದ, ತುಂಬ ಜನ ಕರ್ಕೊಂಡು ಬಂದ. ಕರ್ಕೊಂಡು ಬಂದರೆ ಸರಿ, ತುಂಬ ಜನ ಇದ್ದೀವಲ್ಲ ಅಂತ ಮರ್ಕೊಂಡಿದ್ದಾರೆ. ಅವರಿಗೆಲ್ಲ ಬೇಗ ಎದ್ದು ಅಭ್ಯಾಸ ಇಲ್ಲ. ಯಾರಿಗೆ? ಈ ಜರಾಸಂಧಾದಿಗಳಿಗೆ ಸ್ವಲ್ಪ ಲೇಟ್, ಲೇಟಾಗೇ ಹೇಳ್ತಾರೆ, ಲೇಟಾಗೇ ಎಲ್ಲ ಮಾಡೋದು, ಲೇಟಾಗೇ ಇರುತ್ತೆ ಅವ್ರದ್ದೆಲ್ಲ. ಅದಕ್ಕೆ ಯುದ್ಧದ ನಿಯಮ ಹಾಗಿಲ್ಲ, ಬೆಳಕು ಹರಿದ್ರೆ ಸಾಕು ಯುದ್ಧ ಮಾಡ್ಬೋದು. ಕೃಷ್ಣ ಹೊರಟ, ಸರ 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 ಸರನೇ ಬರ್ತಾ ಇದ್ದಾನೆ. ಇನ್ನೂ ಅವ್ರು ಇನ್ನೂ ಹಲ್ಲು ತಿಕ್ಕಿಲ್ಲ, ಯಾರು ಮಲ್ಕೊಂಡಿದ್ದಾರೆ. ಈ ಸಿಕ್ಕ ಸಿಕ್ಕವ್ರನ್ನ ಕೊಂದು ಹಾಕಿಬಿಟ್ಟ ಕೃಷ್ಣ. ಎಲ್ಲ ಸೈನ್ಯ ಖರಾಸ್, ಒಬ್ಬನೇ ನಿಂತಿದ್ದಾನೆ. ಹೇ ಕೃಷ್ಣ, ಹೀಗೆ ಮಾಡ್ಬೋದಾ? ಹೌದಯ್ಯ, ಯುದ್ಧಕ್ಕೆ ಬಂದು ನಮಗೆ ಸಂದೇಶ ಕಳಿಸಿ ನೀವು ಮಲ್ಕೊಂಡ್ರೆ ನಾನೇನು ಮಾಡಬೇಕು? ನೀನು ಎದ್ದಿರಬೇಕು, ಅಲರ್ಟ್ ಆಗಿರಬೇಕು. ಅದಕ್ಕೆ ಅಂದ, ಸಂಧ್ಯಾ ವಂದನೆ ಮಾಡಿದ್ದೇನು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೇಳೋದೇ 8 ಕೇಳ್ತೀಯ, ಅದಕ್ಕೆ ಸಾಯಿ ಅಂತ ಹೇಳಿದೆ. ಅದಕ್ಕೆ ಸಂಧ್ಯಾದಿ ಕರ್ಮಗಳನ್ನು ಸಕಾಲಕ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಯಾವಾಗ? ಪ್ರಾತಃ ಸಂಧ್ಯಾ ಸನಕ್ಷತ್ರ ಸಾಯಂ ಸಂಧ್ಯಾ ಸದಿವಾಕರ. ಬೆಳಿಗ್ಗೆ ನಕ್ಷತ್ರ ಇರುವಾಗಲೇ ಬೆಳಿಗ್ಗಿನ ಸಂಧ್ಯಾ ಮುಗಿಸ್ಬೇಕು, ಸಾಯಂಕಾಲ ಸಂಧ್ಯಾ ಸೂರ್ಯ ಇರುವ ಕಾಲ ಮಾಡಬೇಕು. ನಾವು ಚೂರು ತಿರುಗಿಸಿವಿ ಶ್ಲೋಕ. ಸಾಯಂ ಸಂಧ್ಯಾಂ ಸನಕ್ಷತ್ರ ಪ್ರಾತಃ ಸಂಧ್ಯಾಂ ಸದಿವಾಕರ ಅಂತ ಮಾಡಿದ್ವಿ. ಬೆಳಿಗ್ಗೆ ಸೂರ್ಯ ಬಂದಮೇಲೆ ಮಾಡ್ತೀವಿ, ರಾತ್ರಿ ನಕ್ಷತ್ರ ಇರೋ ಕಾಲಕ್ಕೆ ಮಾಡ್ತೀವಿ. ಆ ರೀತಿ ನಾವು ಮಾಡ್ತಾ ಇದ್ದೀವಿ. ತುಂಬ ಪಾಪ ಅಂತ ಹೇಳ್ತಾರೆ. ಸೂರ್ಯ ಇಷ್ಟು ನಮ್ಗೆ ಉಪಕಾರ ಮಾಡುವಾಗ ಅದರ ಮಿನಿಮಮ್ ಕರ್ಟಸಿ ಇಲ್ಲದೆ ನಮ್ಮ ಪಾಡಿಗೆ ನಾವು ಖುಷಿಯಾಗಿ ಮಲಗಿದ್ರೆ ದೇವರು ಕ್ಷಮ ಮಾಡಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಅವರನ್ನ ಸಂಹಾರ ಮಾಡಿದ. ತದನಂತರ ಒಂದು ದಿನ ಕೃಷ್ಣ ಬಲರಾಮನ ಜೊತೆಗೆ ಸ್ವಲ್ಪ ರಾಜ್ಯಭಾರವನ್ನು ತನ್ನವರೇ ಕೊಟ್ಟು, ಈ ಜರಾಸಂಧನ ಕಾಟ ಜಾಸ್ತಿ ಆಗಿದೆ, ಸ್ವಲ್ಪ ಹೋಗಿ ಬರ್ತೇನೆ ಅಂತ ಹೇಳಿ ಗೋಮಂತ ಪರ್ವತಕ್ಕೆ ಬಂದ. ಬರುವಾಗ ಕಾಡಿನಲ್ಲಿ ಪರಶುರಾಮ ದೇವರ ದರ್ಶನ ಆಯಿತು. ಪರಶುರಾಮ ದೇವರು ನಮಸ್ಕಾರ ಮಾಡ್ತಾನೆ. ಪರಶುರಾಮ ದೇವರು ದೊಡ್ಡವರು, ಕೃಷ್ಣನಿಗೆ ನಮಸ್ಕಾರ ಮಾಡುತ್ತಾರೆ. ಏನು ನಾರಾಯಣ ಬಂದಿದ್ದಿ ಅಂತ ಗೊತ್ತಾಯಿತು ಅಂತ ಹೇಳ್ತಾರೆ. ನಂತರ ನೀವು ಗೋವಂತ ಪರ್ವತಕ್ಕೆ ಹೋಗ್ತಾ ಇದ್ದೀರಲ್ವಾ, ಶೃಗಾಲ ವಾಸುದೇವನ ಪಟ್ಟಣದ ಮೇಲೆ ಹೋಗಬೇಕು, ಅವನು ಬಿಡಲ್ಲ, ನೀವು ಅವನನ್ನು ಕೊಂದೇ ಹೋಗಬೇಕಾಗುತ್ತೆ ಅಂದಾಗ ಅದೇ ರೀತಿ ಅವನನ್ನು ಕೊಂದು ಅವನ ಮಗನಿಗೆ ಪಟ್ಟ ಕಟ್ಟಿ ಕೃಷ್ಣ ಗೋಮಂತ ಪರ್ವತಕ್ಕೆ ಬಂದ. ಗೋಮಂತ ಪರ್ವತದ ಮೇಲೆ ಒಂದು ಶಿಖರ, ಅದು ಪ್ರವರ್ಷಣಗಿರಿ ಅಂತ, ಯಾವಾಗೂ ತುಂತುರು ಹನಿ ಬೀಳತಾ ಇರುತ್ತೆ. ಅಲ್ಲಿ ಹೋಗಿ ಸಂತೋಷವಾಗಿದ್ದಾಗ ಬಲರಾಮ ಕೃಷ್ಣರು ಅದೇ ಸಮಯಕ್ಕೆ ವೈಕುಂಠದ ಅಮುಕ್ತ ಸ್ಥಾನಕ್ಕೆ ಬಲಿಮಹಾರಾಜ ಬಂದ. ಬಲಿಮಹಾರಾಜ ಬಂದು ದೇವರ ದರ್ಶನಕ್ಕೆ ಬರ್ತಾನೆ. ದೇವರ ಕಿರೀಟ ಹೊಳಿತಾ ಕಾಣಿಸುತ್ತೆ, ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಬಲಿಮಹಾರಾಜ ಅಂದುಕೊಂಡ, ಈ ಕಿರೀಟ ಕದ್ದುಕೊಂಡು ತಗೊಂಡ್ರೆ ಚೆನ್ನಾಗಿರುತ್ತೆ. ಕದ್ದು ತೆಗಿಬೇಕಾದ್ರೆ ಒಂದು ವಸ್ತು ಹೇಗೆ ತೆಗಿಬೇಕು? ಒಂದ ವ್ಯಕ್ತಿ ಇರಬಾರದು, ವ್ಯಕ್ತಿ ಇಲ್ಲದಿದ್ದಾಗ ದಬ್ಬಾಳಿಕೆ ಬೇರೆ, ಕದಿಯೋದು ಬೇರೆ. ಕದಿಯೋದು ಅಂದರೆ ಹೇಗೆ ಕದಿಬೇಕು ಅಂದರೆ ವ್ಯಕ್ತಿ ಇಲ್ಲದಿದ್ದಾಗ ಕದಿಬೇಕು ಅಥವಾ ವ್ಯಕ್ತಿ ಇದ್ದಾಗ ಮಲಗಿದಾಗ ಕಡಿಬೇಕು. ಈತನ ಕದಲಲ್ಲೇ ಮಲ್ಕೊಂಡಿರ್ತಾನೆ 24 ಗಂಟೆ, ಎಲ್ಲಿ ಹೋಗಲ್ಲ ಯಾರು ದೇವ. ಮತ್ತೆ ಈತನ ನಿದ್ದೆ ಬರಲ್ಲ, ಹೇಗೆ ಕದಿಬೇಕು? ಅದಕ್ಕೆ ದೇವ ನೋಡಿದ್ರಂತೆ, ಭಕ್ತ ಕದಿಬೇಕು ಅಂತಿದ್ದಾನೆ, ಅವನ ಮಾತು ಯಾಕೆ ಇದು ಮಾಡಬೇಕು ಅಂತ ತೂಕಡಿಕೆ ಬಂದಂತೆ ಮಾಡಿದ ದೇವ. ಬಲಿಮಹಾರಾಜ ಏನು ದಡ್ಡ ಅಲ್ಲ, ದೇವರಿಗೆ ನಿದ್ದೆ ಇಲ್ಲ ಅಂತ ಗೊತ್ತು. ಅದಕ್ಕೆ ಬಲಿಮಹಾರಾಜನಿಗೂ ಅಜ್ಞಾನ ಕೊಟ್ಟ, ದೇವರು ನಿದ್ದೆ ಬಂತು ಅಂತ ಇಷ್ಟು ಮಾಡಿದ. ಮಾಡಿ ಹೇಗೆ ತೆಗಿಬೇಕು? ದೇವರ ಮೇಲೆ ಏರಿ ತೆಗಿಬೇಕು ಆ ಕಿರೀಟ. ಯಾಕೆ? ದೇವರು ಅಷ್ಟು ದೊಡ್ಡವನಿದ್ದಾನೆ, ಈತ ಇಷ್ಟೇ ಇದ್ದ ನಿಲ್ಲಿ ಕೊಡ್ತಾರ. ಆವಾಗ ಆ ದೇವರ ಮೇಲೆ ಏರಿ ಆ ಕಿರೀಟ ತೆಗೆದು ಹೋಗುವಾಗ ತಲೆಯಲ್ಲಿ ಬಂತು, ನಾಕದ್ದೆ ಅಂತ. ಹಾ, ನಾಕದ್ದೆ ಅಂತ ಬಂತ, ನಾ ಅಂತ ಬರಬಾರ್ದು. ಗರುಡ ದೇವರ ಕರೆಸಿ ಚೂರು ಯುದ್ಧ ಮಾಡಿಸಿ ಆ ಕಿರೀಟ ತರುವಾಗ ಗರುಡ ದೇವರು ನೋಡಿದರು. ಈಗ ನೋಡಿದರೆ ಕಳೆಯಾಗೆ ಭೂಮಿಯ ಮೇಲೆ ಗೋಮಂತ ಪರ್ವತದ ಮೇಲೆ ಕೃಷ್ಣ ಕಾಣಿಸಿದ. ನೋಡಿದ, ನನಗಂತೂ ಅವತಾರ ಮಾಡಲಿಕ್ಕಿಲ್ಲ, ದೇವರ ಸೇವಾಯಿಲ್ಲ, ಈಗ ದೇವರಿಗೇನಾದರೂ ಒಂದು ಗಿಫ್ಟ್ ಕೊಟ್ಟರೆ, ಏನಾದರೂ ಒಂದು ಕೊಟ್ಟರೆ ದೇವರು ನನಗೆ ಅವಕಾಶ ಕೊಟ್ಟಾನು ಅಂತ ಬಂದ. ದೇವರ ಕಿರೀಟ ದೇವರಿಗಿಟ್ಟ. ಕೃಷ್ಣನಿಗೆ ಭಾಳ ಖುಷಿ ಆಯಿತು. ಏನು ಬೇಕು ಕೇಳು ಅಂತ, ಸ್ವಾಮಿ ನೀನು ಸೇವಾ ಮಾಡಬೇಕು, ನಾನು ಕರಿತೇನೆ, ಕರೆದಾಗ ಬಾ. ಆವಾಗ ಅರ್ಥ ಆಯಿತು, ನಮ್ಮ ಜೋಬ್ಯಾಗಿನ ದುಡ್ಡು ತೆಗೆದು ನಮಗೆ ಕೊಟ್ಟದ್ದು ಗಿಫ್ಟ, ನಮ್ಮ ದುಡ್ಡೇ ತೆಗೆದು ನಮಗೆ ಕೊಟ್ಟರೆ ಅದು ಗಿಫ್ಟ್ ಆಗುತ್ತಾ? ಆಗಲ್ಲ. ಹೇಗಾಯಿತು ಅದಕ್ಕಂದ್ರು, ಆ ವೈಕುಂಠದಲ್ಲಿರುವ ದೇವರ ಕಿರೀಟ ಎಷ್ಟು ದೊಡ್ಡದಿರುತ್ತೆ? ದೊಡ್ಡದು. ನಿಮಗೆ ಹೇಳಬೇಕಾದ್ರೆ ಅನಂತ ಶಯನ ತ್ರಿವೇಂದ್ರಂ ಆತನ ಕಿರೀಟ ದೊಡ್ಡದಿರುತ್ತೆ. ಅದು ತಂದು ಉಡುಪಿ ಕೃಷ್ಣನಿಗಿಟ್ರೆ ಮುಡುಗೇ ಹೋಗ್ತಾನೆ. ಹೌದಲ್ವ? ಅದನ್ನು ರಿಪೇರ್ ಮಾಡಬೇಕು ಕೃಷ್ಣನ ಸೆಟ್ ಮಾಡಬೇಕಾದ್ರೆ. ಮತ್ತು ವೈಕುಂಠದಲ್ಲಿರುವ ದೇವರ ಕಿರೀಟ ದೊಡ್ಡದು, ಈ ಕೃಷ್ಣನ ತಲೆ ಚಿಕ್ಕದು, ಹೇಗೆ ಸರಿ ಹೋಯಿತು ಅಂದರು. ಅವಾಗ ಹೇಳ್ತಾರೆ, ದೇವರ ಕಿರೀಟ ನಮ್ಮಂಥ ಜುಜುಬಿ ಬಂಗಾರದಿಂದ ಮಾಡಿದ್ದಲ್ಲ, ಇನ್ಯಾವುದು ಅಂದರೆ ಹೇಳ್ತಾರೆ, ದೇವರದ್ದೇ ರೂಪಗಳಿಂದ ತಯಾರದ್ದು. ದೇವರ ಕಿರೀಟ ದೇವರೇ. ಯಾಕಂದ್ರು ದಾಸರು ದೇವರನ್ನು ನೋಡಿ ಸ್ತೋತ್ರ ಮಾಡ್ತಾರೆ, ಮಕುಟಕ್ಕೆ ಮಂಗಳ ಮತ್ಸ್ಯಾವತಾರಕ್ಕೆ ಅಂದರು. ಅಲ್ಲ, ದೇವರ ಕಿರೀಟಕ್ಕೂ ಮತ್ಸ್ಯಕ್ಕೂ ಸಂಬಂಧ ಏನು ಅಂದರೆ, ಹೇಳ್ತಾರೆ ದೇವರ ಕಿರೀಟ ಎಂಥ ಆಯಿತು ಅಂದರೆ, ಚಿಕ್ಕ ಚಿಕ್ಕ ಮೀನುಗಳು ಎಲ್ಲ ಸೇರಿ ಒಂದು ಕಿರೀಟ ಥರ ಫಾರ್ಮ್ ಆದರೆ, ಗೊಂಬೆ ಅಲ್ಲ ಬದುಕಿರೋ ಮೀನುಗಳೇ, ಒಂದರ ಬಾಲ ಒಂದು ಹಿಡ್ಕೊಂಡು ಎಲ್ಲವೂ ಕೂಡ ಒಂದು ಕಿರೀಟ ಥರ ಇದ್ದರೆ, ಆ ಪ್ರತಿಯೊಂದು ಮೀನು ಇವನೇ, ಇವನದ್ದೇ ಮೀನಿನ ರೂಪಗಳು ಎಲ್ಲ ಸೇರಿ ಕಿರೀಟ. ಮೀನು ದೊಡ್ಡದಾದರೆ ಕಿರೀಟ ದೊಡ್ಡದಾಗುತ್ತೆ, ಮೀನು ಚಿಕ್ಕದಾದರೆ ಕಿರೀಟ ಚಿಕ್ಕದಾಗುತ್ತೆ. ಇದು ರಹಸ್ಯ, ದೇವರ ಆಭರಣವೆಲ್ಲ ದೇವರೇ. ಈ ರಹಸ್ಯವನ್ನು ಗರುಡದೇವರು ಜಗತ್ತಿಗೆ ಹೇಳಿದರು, ಬಾಯಿಂದ ಹೇಳದೆ ಕಿರೀಟ ಇಡೋದರ ಮೂಲಕ ಹೇಳಿದರು. ಅದಕ್ಕೆ ದೇವರಿಗೆ ಖುಷಿಯಾಯಿತಂತೆ. ಜಗತ್ತಿಗೆ ಏನು ಕೊಟ್ಟ ಅಂದರೆ, ಗರುಡದೇವರು ಏನು ಕೊಟ್ಟರು ಅಂದರೆ, ಜ್ಞಾನ ಕೊಟ್ಟರು. ಅದಕ್ಕೆ ಜಗತ್ತಿಗೆ ಯಾರು ಜ್ಞಾನ ಕೊಡ್ತಾರೋ ಅವರು ಅಂದರೆ ದೇವರಿಗೆ ಬಹಳ ಇಷ್ಟ ಅಂತೆ. ಅದಕ್ಕೆ ಜ್ಞಾನಿ ಪ್ರಿಯತಮಃ ಅಂದರು. ಯಾರಾದರೆ ಭಗವಂತನನ್ನು ಎದುರಿಗಿರುವಂತಹ ವ್ಯಕ್ತಿಗಳ ಹೃದಯದಲ್ಲಿ ಪ್ರತಿಷ್ಠಾ ಮಾಡ್ತಾರೋ ಅವರು ದೇವರಿಗೆ ಅತ್ಯಂತ ಪ್ರಿಯ. ಅದು ಆ ಕೆಲಸ ಗರುಡದೇವರು ಮಾಡಿ ವರ ಪಡ್ಕೊಂಡ್ರು. ತದನಂತರ ಕೃಷ್ಣ ಹೊರಟು ಬಂದ. ಇನ್ನ ಕೃಷ್ಣನ ಮೇಲೆ ದಾಳಿಗೆ ಇನ್ನೊಬ್ಬ ಬಂದನು. ಯಾರು ಅಂದರೆ ಕಾಲಯವನ. ಕಾಲಯವನ ಬಂದ. ಕಾಲಯವನ ಬರೋದ್ರೊಳಗೆ ಕೃಷ್ಣ ಏನು ಮಾಡಿದ ಅಂದ್ರೆ ಹೇಳ್ತಾರೆ, ಉದ್ಧವನನ್ನು ಕೇಳಿದ. ಹೇ ಉದ್ಧವ, ಈ ಜರಾಸಂಧನ ಕಾಟ ಜಾಸ್ತಿ ಆಗಿದೆ, ಅದಕ್ಕೆ ಏನಾದರೂ ಒಂದು ಉಪಾಯ ಹೇಳು. ಉದ್ಧವ ಹೇಳುತ್ತಾನೆ, ಸಮುದ್ರ ಮಧ್ಯದಲ್ಲಿ ಪಟ್ಟಣ ಕಟ್ಟೋಣ. ಸಮುದ್ರ ಮಧ್ಯದಲ್ಲಿ ಪಟ್ಟಣ ಕಟ್ಟಿದ್ರೆ ಇವನು ಕಾಟ ಇರಲ್ಲ ಅಂತ. ರಾತ್ರೋರಾತ್ರಿ ಪಟ್ಟಣ ನಿರ್ಮಾಣ, ರಾತ್ರೋರಾತ್ರಿ ಎಲ್ಲರನ್ನ ಶಿಫ್ಟ್ ಮಾಡಿದ್ದಾಯಿತು. ಮಥುರಾ ಪಟ್ಟಣದಿಂದ ಎಲ್ಲರೂ ಹೋದರು. ಹೇಗೆ ಮಥುರಾ ಪಟ್ಟಣದಲ್ಲಿ ಮಲಕೊಂಡವರು ಬೆಳಿಗ್ಗೆ ಕಣ್ಣು ತೆಗೆದರೆ ದ್ವಾರಕಾ ನಗರದಲ್ಲಿದ್ದಾರೆ. ಎಲ್ಲಿದ್ದಾರೆ? ಅವರವರಿಗೆ ಅವರವರ ಮನೆ ಅಲಾಟ್ ಆಗಿದೆ, ಅವರವರ ಮನೆಯಲ್ಲಿ ಸಾಮಾನು ಸೆಟ್ ಆಗಿದೆ, ಅಲ್ಲಲ್ಲಿ ಹಾಸಿಗೆಗಳು ಸೆಟ್ ಆಗಿದೆ, ಹಾಸಿಗೆ ಮೇಲಿಂದ ಎದ್ದು ಕೊಡ್ತಾ ಇದ್ದಾರೆ. ಮಥುರಾ ನಗರದಲ್ಲಿ ಮರಗಿದವರು ದ್ವಾರಕೆಯಲ್ಲಿ ಎದ್ರು. ಇದೇನು ಇಲ್ಲಿದ್ದೀವಿ? ಕೃಷ್ಣನ ಮಾಯೆ, ಅದ್ಭುತವಾದ ಶಕ್ತಿ. ಕೃಷ್ಣ ಅಲ್ಲಿ ಕಳಿಸಿಕೊಟ್ಟ. ಮಥುರಾ ಪಟ್ಟಣದಲ್ಲಿ ಯಾವ ಹುಳ ಇಲ್ಲ, ಬಲರಾಮ ಕೃಷ್ಣ ಇಬ್ಬರೇ ಇರೋದು. ಅವಾಗ ಕೃಷ್ಣ ಒಬ್ಬನೇ ಹೊರಗೆ ಬಂದರೆ ಕಾಲಯವನ ನೋಡ್ತಾ ಇದ್ದಾನೆ. ಯಾರಿವ? ಅವನಿಗೆ ಕೃಷ್ಣನ ಕೊಲ್ಲಬೇಕು ಅಂತ. ಆದರೆ ಕೃಷ್ಣನ ಪರಿಚಯ ಇಲ್ಲ, ಹೇಗಿರ್ತಾನೆ ಗೊತ್ತಿಲ್ಲ. ಅದಕ್ಕೆ ನಾರದರು ಬಂದು ಹೇಳಿಕೊಟ್ರಂತೆ, ಕೃಷ್ಣ ಅಂದರೆ ಇಂಥವ. ಅಂದರೆ ಯಾವ ಗಂಡನ್ನು ನೋಡಿದಾಗ, ಯಾವ ಗಂಡಸನ್ನು ನೋಡಿದಾಗ ನಿನ್ನ ಕಣ್ಣು ಮತ್ತೂ ಮತ್ತೂ ನೋಡಬೇಕು ಅಂತ ಅನಿಸುತ್ತೋ ಅವನೇ ಕೃಷ್ಣ. ಎಷ್ಟು ಚೆನ್ನಾಗಿದೆ. ಅದಕ್ಕೆ ಅವನು ನೋಡ್ತಾನೆ, ನೋಡಿದ ಕೂಡಲೇ ದರ್ಶನೀಯ ತಮಂ ಅಂತಾನೆ. ಇದು ಕಾರ್ಯವನ ಬಾಯಿಂದ ಬಂದಿದ್ದು. ನೋಡಬೇಕಾದ ವ್ಯಕ್ತಿಗಳಲ್ಲಿ ಇವನನ್ನು ನೋಡಿದ್ರೆ ಮತ್ತೆ ಇನ್ಯಾರು ಚೆನ್ನಾಗಿ ಕಾಣಿಸಲ್ಲ, ಅಷ್ಟು ಚೆನ್ನಾಗಿದ್ದಾನೆ ಅಂತ ಮತ್ತು ನೋಡಿ ಇವನೇ ಕೃಷ್ಣ ಆಗಿರಬೇಕು. ನಾಲ್ಕು ಕೈ ಇದೆ, ಶಂಕಚಕ್ರ ಹಿಡ್ಕೊಂಡಿದ್ದಾನೆ, ಎಸ್ ಇವನೇ ಕೃಷ್ಣ ಅಂತ ಹಿಂದೆ ಬಿದ್ದ. ಇಷ್ಟು ತಿಳ್ಕೊಂಡಿದ್ದ ಯಾಕೆ? ಕೊಲ್ಲಕ್ಕೆ. ದ್ವೇಷಿಗಳಿಗೆ ದೇವರ ಪರಿಚಯ ದ್ವೇಷಕ್ಕೆ ಕಾರಣ ಆಗುತ್ತೆ. ಸರಿ, ಅವನನ್ನು ಹಾಗೆ ಓಡಿ 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 ಎಲ್ಲಿಗೆ ಓಡಿದ? ದ್ವಾರಕಾ ಪಟ್ಟಣದಲ್ಲಿ ಗಂಧಮಾದನ ಪರ್ವತ ಅಂದರೆ ಹಿಮಾಲಯದ ಹತ್ರ ಬಂದ. ಅಲ್ಲಿ ಗುಹೆಯಲ್ಲಿ ಮುಚುಕುಂದ ಮಹಾರಾಜ ಮಲಗಿದ್ದ. ಮಲಗಿದ್ರೆ ಒಳಗೆ ತಾನು ಹೋಗಿ ತನ್ನ ವಸ್ತ್ರ ಆಭರಣಗಳನ್ನು ಆತನಿಗೆ ಹೊದಿಸಿದ. ನೋಡಿದ ಕೂಡಲೇ ಕೃಷ್ಣನೇ ಅಂದುಕೊಂಡ. ಕಾಲಿಲಿ ಒದ್ದ, ಆತ ಎದ್ದ, ನೋಡಿದ, ಇವ ಸುಟ್ಟು ಬಿದ್ದ. ಆಯಿತು, ಮುಚುಕುಂದ ಮಹಾರಾಜನೇ ಕೃಷ್ಣ ದರ್ಶನ ಕೊಟ್ಟು ಪರಮಾನುಗ್ರಹ ಮಾಡಿದ. ಅದನಂತರ ತಿರುಗಿ ಬರುವಾಗ ಕಾಲಯವನ ಸಂಪತ್ತೆಲ್ಲ ತಗೊಂಡು ಬರ್ತಾ ಇದ್ದಾನೆ. ಅಷ್ಟರೊಳಗೆ ಜರಾಸಂಧ ಬಂದ. ಆ ನೋಡಿದ ಕೃಷ್ಣ, ಈ ಸಲ ಮಾತ್ರ ಯುದ್ಧ ಮಾಡಬಾರದು. ಏನು ಮಾಡಬೇಕು? ಓಡಿ ಹೋದಂತೆ ಮೋಸ ಮಾಡುತ್ತೇನೆ ಇವರಿಗೆ ಅಂಥೇಳಿ ಯುದ್ಧದಿಂದ ಬಲರಾಮ ಕೃಷ್ಣರು ಓಡಿದ್ರು. ಓಡಿದ್ರು ಅದನ್ನು ನೋಡಿ ಅಯ್ಯೋ ಹೇಳಿಗಳಂತೆ ಓಡ್ತಾ ಇದ್ದಾರೆ ಅಂತ ನಕ್ಕರು. ಗೋಮಂತ ಪರ್ವತಕ್ಕೆ ಬರ್ತಾರೆ, ಅಲ್ಲಿವರೆಗೂ ಓಡಿಸ್ಕೊಂಡು ಬರ್ತಾರೆ. ಆ ಪರ್ವತಕ್ಕೆ ಬೆಂಕಿ ಇಟ್ಟಾಗ ಎಲ್ಲ ಸೈನ್ಯ ಸುಟ್ಟು ಹೋಗುತ್ತೆ. ನಂತರ ಕೃಷ್ಣರಾಮರು ಹಾರಿ ಹೋಗ್ತಾರೆ. ಅದಕ್ಕೆ ಹೇಳ್ತಾರೆ, ಈಗಲೂ ಆ ಉತ್ತರಾದಿ ಕಡೆಯಲ್ಲಿ ಕೃಷ್ಣನಿಗೆ ಹೆಸರಿದೆ, ರಣಛೋಡ ಅಂತ. ರಣಛೋಡತಿ ಜೈ ಅಂತಾರೆ. ಅಂದರೆ ರಣದಿಂದ ಓಡಿ ಹೋದವನಿಗೆ ಜಯವಾಗಲಿ ಅಂದರು. ಎಲ್ಲ ನಿನ್ನ ರಣದಿಂದ ಓಡಿ ಹೋದ ಅಂದರೆ ಅವನಿಗೆ ಮೋಸ ಮಾಡಲಿಕ್ಕಷ್ಟೇ. ಮೊದಲನೇ ಯುದ್ಧದಲ್ಲೇ ಕೊಲ್ಲುವ ಹಂತಕ್ಕೆ ಬಂದರೆ ಹೋಗಿ ಬದುಕು ಅಂತ ಬಿಟ್ಟವನು, ಅವನ ಕೈಲಿ ಸಾಯ್ತಾನ ಕೃಷ್ಣ. ಸರಿ, ತದನಂತರ ಈ ರೀತಿಯಾಗಿ ಜರಾಸಂಧನಿಗೆ ಮೋಸ ಮಾಡಿದ ಮೇಲೆ ಇನ್ನು ಮದುವೆ ವಯಸ್ಸು ಬಂದಿದೆ. ಈತನಿಗೆ ಹುಡುಗಿ ಯಾರು ಕೊಡಬೇಕು? ಅಣ್ಣನಿಗೆ ಮದುವೆ ಆಗಲಿಲ್ಲ. ಅದಕ್ಕೆ ರೇವತ ಮಹಾರಾಜ ಬಂದ. ಬ್ರಹ್ಮದೇವರು ಹೇಳಿದ್ದಕ್ಕೆ ತನ್ನ ಮಗಳನ್ನು ಕರಕೊಂಡು ಬಂದ. ಆತ ತನ್ನ ಮಗಳಿಗೆ ಯಾರು ಒಳ್ಳೆ ವರ ಅಂತ ನೋಡಬೇಕು ಅಂತ ಬ್ರಹ್ಮದೇವರ ಹತ್ರ ಹೋಗಿಬಿಟ್ಟಿದ್ದ ಡೈರೆಕ್ಟಾಗಿ. ಸುಮ್ಮನೆ ಆ ಜ್ಯೋತಿಷ್ಕರು ಈ ಜ್ಯೋತಿಷ್ಕರು ಯಾರು, ಸುಮ್ಮನೆ ಡೈರೆಕ್ಟ್ ಬ್ರಹ್ಮದೇವನ ಕೇಳಿಬಿಟ್ರೆ ಯಾರು ನೆಟ್ಟಿದೆಯಪ್ಪ, ಈ ನಮ್ಮ ಹುಡುಗಿ ಗಂಡ ಅಂಥೇಳಿ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಯಾರಿದ್ದಾರೆ? ಇವರು ಹೋದಾಗ ಸ್ವಲ್ಪ ಗಾನ ನಡೆಯುತ್ತಾ ಇತ್ತು, ಅದು ಕೇಳಿದ ಮೇಲೆ ಬ್ರಹ್ಮದೇವರ ಹತ್ರ ಮತ್ತೆ ಎಂಟ್ರೆನ್ಸ್ ಇತ್ತು. ಹೋದ ಕೂಡಲೇ ಸ್ವಲ್ಪ ಹೊತ್ತು ಕೂತಿದ್ದು, ಹೆಚ್ಚಿಲ್ಲ, 10 ನಿಮಿಷ. ಬ್ರಹ್ಮದೇವನ ಕೇಳಿದರು, ಈಗ ನಮ್ಮ ಹುಡುಗಿ ಈ ರಾಜ್ಯದಲ್ಲಿ ಯಾರು? ನಕ್ಕರಂತೆ, ಈ 10 ನಿಮಿಷದಲ್ಲಿ ಯುಗಗಳೇ ಕಳೆದು ಹೋಗಿದೆ. ನಿನ್ನ ಯುಗ ಕೃತಯುಗ, ಅದು ಹೋಗಿ ತ್ರೇತಾಯುಗ ಹೋಗಿ ದ್ವಾಪರ ಯುಗ ಬಂದಿದೆ, ಅದರಲ್ಲಿ ಬಲರಾಮನಿದ್ದಾನೆ, ಕೊಟ್ಟು ಹೋಗು. ನೋಡಿ, ಯಾವ ಯುಗದ ಹೆಣ್ಣನ್ನು ಇನ್ನೊಂದು ಯುಗದ ಹೆಣ್ಣಿಗೆ ಗಂಡಿಗೆ ಸಂಬಂಧ ಮಾಡುವ ಅಪರೂಪದ ಚರ್ಯ ಭಗವಂತನದ್ದು. ಆ ಹುಡುಗಿಯನ್ನು ಕರ್ಕೊಂಡು ಬರ್ತಾರೆ, ಏನು ತಾಳೆ ಮರದಂತೆ ಇದ್ದಾಳೆ. ಆಕೆಗೆ ಮೊಣಕಾಲಿಗೆ ಬರ್ತಾನೆ ಯಾರು, ಬಲರಾಮ. ಹೇಗ್ರಿ ಮದುವೆ ಮಾಡೋದು, ಹಡಕ ನೋಡ್ತಾ ಇದ್ದಾರೆ. ಬಲರಾಮ ದೇವರು ನೇಗಿಲು ಹಾಕಿ ಆಕೆ ಭುಜಕ್ಕೆ ಸೆಳೆಯುತ್ತಾರೆ. ಸೆಳೆದ ಕೂಡಲೇ ಭುಜಕ್ಕೆ ಬರ್ತಾಳೆ, ಮದುವೆ ಮಾಡಿಕೊಳ್ತಾರೆ. ನೀವು ಮಾಡ್ಬೋದು ಯಾರಾದ್ರು ಹತ್ರ ಇದ್ರೆ, ಸೊಂಟ ಮುರಿದವರು ಅಲ್ವಾ. ಮಂತ್ರ ಸಿದ್ಧರು ದೇವತೆಗಳು, ಅವರ ಚರ್ಯವೇ ಬೇರೆ. ಅವರು ಮದುವೆ ಆದ ಮೇಲೆ ಕೃಷ್ಣನಿಗೆ ಪತ್ರ ಬರ್ತಾ ಇದೆ. ಏನು ಪತ್ರ ಅಂತ ಹೇಳ್ತಾ ಇದ್ದಾರೆ, ಶುತ್ವ ಗುಣ ಭುವನ ಸುಂದರ ಸಂಗಮ. ಹೇ ಸ್ವಾಮಿ, ನಿನ್ನ ಗುಣಗಳನ್ನು ಕೇಳಿ 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 ನೀನೇ ಬೇಕು ಅಂತ ನನಗೆ ಬಂದಿದೆ ಮನಸ್ಸು, ನನಗೆ ಅನುಗ್ರಹ ಮಾಡು. ರುಕ್ಮಿಣೀ ದೇವಿ ಪತ್ರವನ್ನು ಕಳಿಸ್ತಾ ಇದ್ದಾಳೆ. ಅಲ್ಲಿ ಹೇಳ್ತಾರೆ, ರುಕ್ಮಿಣೀ ದೇವಿ ಪತ್ರ ಕಳಿಸಲಿಕ್ಕೆ ಕಾರಣ ಏನು ಅಂದರೆ, ಈ ಶಿಶುಪಾಲಾದಿಗಳೆಲ್ಲ ಸೇರಿಕೊಂಡ್ರು. ಮೊದಲು ಸ್ವಯಂವರ ಆಗಿತ್ತು, ಸ್ವಯಂವರ ಆದಾಗ ಎಲ್ಲರೂ ನೋಡಿದರಂತೆ ಕೃಷ್ಣ ಬಂದೇ ಬರ್ತಾನೆ ಸ್ವಯಂವರ ಅಂದರೆ. ಅದಕ್ಕೆ ಇನ್ವಿಟೇಷನ್ ಬೇಕಾಗಿಲ್ಲ, ಪಬ್ಲಿಕ್ ಇನ್ವಿಟೇಷನ್. ಮಠದಲ್ಲಿ ಆರಾಧನೆ ಆದರೆ ಎಲ್ಲರೂ ಬರ್ಬೋದು, ಮಠದಲ್ಲಿ ಆರಾಧನೆ ಆದರೆ ಎಲ್ಲರೂ ಬರ್ಬೋದು, ಮನೆಯಲ್ಲಿ ಮಾಡಿದರೆ ಕರಿಬೇಕು. ಹಾಗೆ ಸ್ವಯಂವರ ಅಂದರೆ ಘೋಷಣೆ ಮಾಡಿದರೆ ಎಲ್ಲರಿಗೂ ಅಧಿಕಾರ ಇರುತ್ತೆ. ಕೃಷ್ಣ ಬರ್ತಾನೆ, ಅವಾಗ ಏನು ಮಾಡಬೇಕು, ಒಳಗೆ ಎಷ್ಟೆಷ್ಟು ಸಿಂಹಾಸನಗಳಿವೆ ಎಲ್ಲದರಲ್ಲಿ ನಾವೇ ಕೂತ್ಕೊಂಡ್ಬಿಡೋಣ. ಕೃಷ್ಣ ಬಂದರೆ ಯಾರು ಹೇಳೋದು ಬೇಡ, ಏನು ಕೂಡಲಿಕ್ಕೆ ಜಾಗ ಇರಲ್ಲ, ತಲೆ ತಗ್ಗಿಸಿ ಹೋಗ್ಬಿಡ್ತಾನೆ. ಇನ್ನು ಉಳಿದದ್ದೇ ನಾವು ನಮ್ಮ ಕೊರಳಲ್ಲೇ ಹಾಕಬೇಕು. ಹಾಗ ಇಷ್ಟು ಪ್ಲ್ಯಾನ್ ಮಾಡಿದರು. ಅದಕ್ಕೆ ಕೃಷ್ಣ ಬಂದ, ನೋಡಿದಾಗ ಮೇಲಿಂದ ಇಂದ್ರದೇವರು ಹೇಳಿ ಕಳಿಸಿದ್ರು ದೂತನ ಜೊತೆಗೆ, ನೀವೆಲ್ಲ ಸೇರಿ ನಿಮ್ಮ ಮಧ್ಯೆ ದೊಡ್ಡ ಸಿಂಹಾಸನ ಹಾಕಿ ನೀವೆಲ್ಲ ಅಭಿಷೇಕ ಮಾಡದೇ ಇದ್ದರೆ ಕೊಚ್ಚಿ ಹಾಕ್ತೇನೆ ಅಂತ ಇಂದ್ರದೇವರು ಹೇಳಿ ಕಳಿಸಿದರು. ಎಲ್ಲರೂ ಹೆದರಿದರು. ಕೃಷ್ಣನಿಗೆ ಯಾರಾದರೆ ಆಸನ ಕೊಡಬಾರದು ಅಂದರು, ಅವರೇ ಆಸನ ಕೊಟ್ಟು ಕೃಷ್ಣನನ್ನು ಒಳ್ಳೆ ವಿಶೇಷ ಮುಕುಟ ಇಟ್ಟು ಅಭಿಷೇಕ ಮಾಡಿದರು. ರುಕ್ಮಿಣೀ ದೇವಿ ತಾನಾಗಿ ದೇವರ ಹತ್ರ ಬರ್ತಾ ಇದ್ದಾಳೆ, ಸಿಟ್ಟು ಬಂತವರಿಗೆ. ಅದಕ್ಕೆ ಯುದ್ಧಕ್ಕೆ ಬಂದರು. ಅವಾಗ ದೇವ ಅಂದ ಗರುಡ ದೇವರಿಗೆ, ಇದಕ್ಕೆ ಕರೆದದ್ದು ಸ್ವಲ್ಪ ಓಡಿಸಿ ಅವರನ್ನ, ಹೆಚ್ಚು ಬೇಡ ಅಂದರು. ಅಂದರೆ ಗರುಡ ದೇವರು ಸ್ವಲ್ಪ ತನ್ನ ಪಕ್ಷಗಳನ್ನು ಹೀಗಂದ್ರಂತಷ್ಟೇ, ಎಲ್ಲರೂ ಸೈನ್ಯಗಳ ಸಮೇತ ಯೋಜನೆ ದೂರ ಹೋಗಿದ್ರಂತೆಲ್ಲ. ಅವಾಗ ಭೀಷ್ಮಕರಾಜ ಅಂದ, ಕೃಷ್ಣ ಈಗ ಬೇಡ, ಮತ್ತೆ ನೋಡೋಣ. ಆಯ್ತಪ್ಪ, ಕೃಷ್ಣ ಹೊರಟ. ಅದಕ್ಕೆ ಶಿಶುಪಾಲ ನೋಡಿದ, ರುಕ್ಮಿಣಿ ನೋಡಿದ, ಹೀಗಲ್ಲ ಮದುವೆಯೇ ನಿಶ್ಚಯ ಮಾಡಿಬಿಡೋಣ. ಸ್ವಯಂವರ ಅಂದರೆ ಈ ಕಾಟ, ಮದುವೆ ಅಂದರೆ ನಿಶ್ಚಯ ಮಾಡಿಬಿಟ್ಟು ಇನ್ವಿಟೇಷನ್ ಕೊಟ್ಟರೆ ಬರಬೇಕು, ಇಲ್ಲದಿದ್ದರೆ ಇಲ್ಲ ಮದುವೆಗೆ. ಹೌದಾ, ಅದಕ್ಕೆ ನಾವ್ಯಾರು ಕೃಷ್ಣನ ಕರೆಯೋದು ಬೇಡ ಅಂದ. ಆದರೆ ಮದುಮಗಳೇ ಪತ್ರ ಕಳಿಸ್ತಾ ಇದ್ದಾಳೆ, ಮದುಮಗಳೇ ಪತ್ರ ಕಳಿಸ್ತಾ ಇದ್ದಾಳೆ. ಯಾರಿಗೆ? ಕೃಷ್ಣನಿಗೆ. ಹೌದಲ್ವಾ? ಇಲ್ಲೊಂದು ವಿಷಯ ಕೇಳಬೇಕು ನಿಮ್ಮನ್ನು, ಆ ಪತ್ರಕ್ಕೆ ಹೆಸರೇನು? ಮದುವೆ ಆಗದ ಹುಡುಗಿ ಅಲ್ವಾ, ಏನು ಲೆಟರು? ಹಾಗೆ ತಡಕೊಂಡ್ರೆ, ಹಾಗೆ ತಡಕೊಂಡ್ರೆ ಅಥವಾ ತಮಾಷೆಗಾದರು. ನೋಡ್ರಿ, ರುಕ್ಮಿಣೀ ದೇವಿ ಕೃಷ್ಣನಿಗೆ ಲವ್ ಲೆಟರ್ ಬರೋದು, ಫಸ್ಟು ಲವ್ ಲೆಟರ್ ಆಕೆ ಬರೆದದ್ದು ಅಂತ ಯಾರಾದರೂ ಹೀಯಾಡಿಸುವ ಥರ, ಈ ಥರ ನಮ್ಮ ಈ ಬರ್ಕೋತಾರಲ್ಲ ಆ ಥರ ಪತ್ರ ಆಕೆ ಬರೆದ್ಲು ಅಂತ ಕನಸಲ್ಲಾದರೂ ನೆನೆಸಿದರೆ ನರಕದಿಂದ ನಾನ್ ರಿಟರ್ನಬಲ್ ಬೇಸಿಸಲ್ಲಿ ಅಲ್ಲೇ ಹೂತಾಕ್ತಾರೆ, ಮತ್ತು ತಿರುಗಿ ಬರೋದೇ ಇಲ್ಲ. ಹೂತ್ ಹಾಕಿ ಬಿಡ್ತಾರೆ, ಅವರು ಬಿಡಬೇಡ ಅಂತ ಹೇಳಿಬಿಡ್ತಾರೆ ಮಧರ್ಮರಾಜ. ಯಾಕೆ ನೋಡಿ, 80 ವರ್ಷದ ಮುದುಕಿ ಇಬ್ಬರು ಗಂಡ ಹೆಂಡತಿ ಅಂದುಕೊಳ್ಳಿ. ಆ ಮುದುಕಿ ಗಂಡನಿಗೆ ಪತ್ರ ಬರೆದಿದ್ದಾಳೆ, ಅದನ್ನು ಯಾರಾದರೂ ಲವ್ ಲೆಟರ್ ಅಂತ ಕರೀತಾರಲ್ಲಿ, ಹೆಂಡತಿ ಗಂಡನಿಗೆ ಬರೆದ ಪತ್ರ ಲವ್ ಲೆಟರ್ ಅಂತ ಕರೀತಾರ ಈ ಲೋಕದಂತೆ? ಇಲ್ಲಲ್ಲ. ಮತ್ತೆ ಅಲ್ರಿ, ಕೃಷ್ಣ ರುಕ್ಮಿಣಿ ಮದುವೆ ಯಾವಾಗೋ ಮುಗಿದಿದೆ, ಅನಾದಿ ದಂಪತಿಗಳು, ಅವರಿಗೆ ಮದುವೆ ಆಗದೇ ಇದ್ದ ಕ್ಷಣವೇ ಇಲ್ಲ. ಆಕೆ ಸಮುದ್ರದಿಂದ, ಕ್ಷೀರ ಸಮುದ್ರದಿಂದ ಹುಟ್ಟುವಾಗಲೇನೆ ಮಾಂಗಲ್ಯ ಕಟ್ಟಿಕೊಂಡೇ ಹುಟ್ಟಿದ್ದಾಳೆ. ಮತ್ತೆ ಹೆಂಡತಿ ಗಂಡನಿಗೆ ಬರೆದ ಪತ್ರ ಲವ್ ಲೆಟರ್ ಅಂತ ಬುದ್ಧಿದ್ದವನು ಹೇಳ್ತಾರೆ ಅಂದ್ರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳಿದರೆ ಅಲ್ಲಿ ನಾವು ಕೂಡಬಾರದು, ಮಹಾಪಾಪ ನಮಗೆ ಬಂದ್ಬಿಡುತ್ತೆ. ಹಾಗೆ ಯಾರಾದರೂ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಆ ಬ್ರಾಹ್ಮಣನಿಗೆ ಸತ್ಕಾರ ಮಾಡಿ ಏನಯ್ಯ ಪತ್ರ ಅಂತ ಕೇಳಿದಾಗ, ಅಯ್ಯ ಹುಡುಗಿ ಕಳಿಸಿದ್ದಾಳೆ. ಅವಾಗಂದರು, ಅದು ನನ್ನ ಹೆಂಡತಿ ಕಳಿಸಿದ್ದು, ಅದು ನನಗಲ್ಲ ನಿಮಗೆ ಕಳಿಸಿದ್ದು ಪತ್ರ. ಯಾರಿಗೆ? ಇಡೀ ಜಗತ್ತಿಗೆ ನಾಲ್ಕು ವೇದಗಳ ಸಾರವನ್ನು ಹೇಳಿದ್ದಾಳೆ, ನಮಗಲ್ಲ. ಆದ್ದರಿಂದ ಪತ್ರ ನೀವೇ ಓದಿ ಅಂತ ಬ್ರಾಹ್ಮಣನಿಂದ ಓದಿಸಿದ ಕೃಷ್ಣ. ಅಂಥ ಪತ್ರ ಏನು ಪತ್ರ? ಅದಕ್ಕೆ ನೋಡಿ, ಇಡೀ ವೇದಗಳ ಸಾರ ಒಂದು ಮಾತಲ್ಲಿ ಹೇಳ್ತಾಳೆ. ದೇವರ ಮೇಲೆ ನಮಗೆ ಪ್ರೀತಿ ಬರಬೇಕು. ಪ್ರೀತಿ ಬರಬೇಕಾದ್ರೆ ಏನು ಮಾಡಬೇಕು? ಅದಕ್ಕಂದ್ರು ದೇವರ ಮೇಲೆ ಪ್ರೀತಿ ಬರಬೇಕಾದರೆ ದೇವರ ಗುಣಗಳು ನಮಗೆ ಗೊತ್ತಾಗಬೇಕು. ಇವರೆಷ್ಟು ಒಳ್ಳೆಯವರು, ಎಂಥವರು ಇಂಥವರು ಗೊತ್ತಾಗ ಅವರ ಪ್ರೀತಿ ಬರುತ್ತೆ. ಆ ಥರ ದೇವರು ನಮಗೆ ಮಾಡುವ ಉಪಕಾರ ದೇವರ ಮೇಲೆ ಪ್ರೀತಿ ಬರಲಿಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಇಂಥ ಉಪದೇಶವನ್ನು ಕೊಟ್ಟಳು. ಅಲ್ಲ, ನಾನು ಬಂದರೆ ಗಲಾಟೆ ಆಗುತ್ತೆ, ಯುದ್ಧ ಆಗುತ್ತೆ, ನಿಮ್ಮವರು ಸಾಯ್ತಾರೆ. ಅದಕ್ಕಂದು ಮದುವೆಗೆ ಮುಂಚಿನ ದಿವಸ ವಿಶೇಷವಾಗಿ ಕೋಟೆ ಹೊರಗಿರುವ ದುರ್ಗಾದೇವಿಯ ಪೂಜೆ ಮಾಡಬೇಕು. ಆವ ಬಂದಾಗ ಅಲ್ಲಿಂದಲ್ಲೇ ಕರ್ಕೊಂಡು ಹೋದರೆ ಆಯಿತು, ಯುದ್ಧವೇ ಇರಲ್ಲ. ಕೃಷ್ಣ, ನೀನು ಬಂದಿಲ್ಲ, ವ್ರತ ಮಾಡಿ, ಅನಶನ ವ್ರತ ಮಾಡಿ ಪ್ರಾಣ ಬಿಡ್ತೇನೆ ಅಂತ ಹೇಳ್ದಾಳಕ್ಕೆ. ಸರಿ, ಆ ಬ್ರಾಹ್ಮಣನ ಕೈಗೆ ಪತ್ರದಲ್ಲಿ ಹಿಂದೆ ಪತ್ರ ಬರೆದು ಕಳಿಸಿಕೊಡ್ತಾನೆ. ಆ ಬ್ರಾಹ್ಮಣ ಬಂದು ರುಕ್ಮಿಣಿ ದೇವಿಗೆ ಹೇಳಿದಾಗ ಖುಷಿಯಾಗುತ್ತೆ ಆಕೆಗೆ. ಆ ಬ್ರಾಹ್ಮಣನ ಪತ್ರ ತಂದ ಬ್ರಾಹ್ಮಣನ ಕೈ ಕುಲುಕಿ ಕಳಿಸ್ತಾನೆ ಕೃಷ್ಣ. ಎಷ್ಟು ಒಳ್ಳೆ ಕೈಯಪ್ಪ ಅಂತ. ಆ ಕೈ ಎಂಥದ್ದು ಅಂದರೆ ಹೇಳ್ತಾರೆ, ಎರಡು ತಿಂಗಳ ಪರ್ಯಾಯ ಕೃಷ್ಣನ ಪರ್ಯಾಯ, ಎರಡು ವರ್ಷ ಪರ್ಯಾಯ ಮಾಡಿದ ಕೈ ಅದು. ವಾದಿರಾಜರು, ವಾದಿರಾಜರೇ ಬಂದರು, ಭಾವಿ ಸಮೀರ ವಾದಿರಾಜ ಗುರುಸಾರ್ವಭೌಮರೇ ಅಲ್ಲಿ ಬಂದಿದ್ದರು, ಮಹಾನುಭಾವರು. ಆ ರೀತಿ ಕೃಷ್ಣ ಅಂದರೆ ಹನುಮಂತ ಹೇಗೆ ಸೀತೆಯ ರಾಮನ ಸಂದೇಶ ಸೀತೆಗೆ, ಸೀತೆಯ ಸಂದೇಶ ರಾಮನಿಗೆ ತಲುಪಿಸಿದರು, ಆ ಕೆಲಸವನ್ನು ರುಕ್ಮಿಣಿ ಕೃಷ್ಣರ ಮಧ್ಯೆ ಪತ್ರವಾಹಕ ಕರ್ತೃಗಳಾಗಿ ಬಂದಿರತಕ್ಕಂಥ ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ಸರಿ, ಕೃಷ್ಣ ಹೊರಟ. ಹೊರಟ ಮೇಲೆ ಎಲ್ಲರೂ ಒಳಗೆ ತುಂಬಿ ಹೋಗಿದ್ದರು. ಅದಕ್ಕೆ ಭೀಷ್ಮಕರಾಜ ಹೇಳಿದ, ಹೊರಗೆ ಉಪವನದಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಇಳಿಸ್ಬಿಡ್ತೇನಪ್ಪ, ಅಲ್ಲೇ ಇರುವನು ಕೃಷ್ಣ ಅಂದ. ಒಳಗಿದ್ರೆ ಅಲ್ಲಿಂದ ಬರಬೇಕು, ಇಲ್ಲಿಂದ ಇಲ್ಲಿಂದಲೇ ಕರ್ಕೊಂಡು ಹೋಗ್ಬೋದು ಅಂಥೇಳಿ ಅಲ್ಲೇ ನಿಂತ. ಮಾರನೇ ದಿವಸ ದುರ್ಗಾ ಪೂಜೆಗೆ ಬಂದ ಆಕೆ ನೋಡುತ್ತಾಳೆ ಎಲ್ಲರನ್ನ. ಎಲ್ಲರೂ ಕೃಷ್ಣ ಬಂದರೆ ಖಡ್ಗ ಹಾರಿಸ್ಬೇಕು ಅಂತಿದ್ದಾರೆ. ಅವಾಗ ರುಕ್ಮಿಣಿದೇವಿ ನೋಡ್ತಾಳೆ, ನಿಮ್ಮ ಹಣೆ ಬರಕ್ಕೆ ದೇವರು ಯಾಕೆ, ನಾನೇ ಸಾಲದೆ. ಒಂದು ಸಲ ನೋಡಿದ ಕೂಡಲೇ ಆಕೆ ಯಾರು? ಬುದ್ಧಿಗೆ ಅಭಿಮಾನಿನಿ, ಬುದ್ಧಿಭಿಮಾನಿನಿ. ಅದಕ್ಕೆ ಎಲ್ಲರ ಬುದ್ಧಿ ಬ್ಲ್ಯಾಂಕ್ ಆಯಿತು. ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ, ಹಾಗೇ ಹಿಡ್ಕೊಂಡಿದ್ದಾರೆ ಖಡ್ಗಗಳೆಲ್ಲ. ಕೃಷ್ಣ ಮಾಮೂಲಾಗೇ ಬಂದ, ನಿಧಾನವಾಗಿ ಕರ್ಕೊಂಡು ಹೋದ, ಹಾಗೇ ಇದ್ದಾರೆ ಎಲ್ಲರೂ. ನಂತರ ಆಕೆ ನೋಟಕ್ಕೆ ಎಲ್ಲರ ಬುದ್ಧಿ ಕೆಲಸ ಮಾಡಿತ್ತು, ನೋಡುತ್ತಾರೆ ಕೃಷ್ಣ ಹೋಗಿ ಆಯಿತು. ಅವಾಗ ಶಿಶುಪಾಲ ಅಳತಾ ಇದ್ದಾನೆ, ಹೀಗಾಯ್ತಲ್ಲ ಅಂತ ಸಮಾಧಾನ ಮಾಡ್ತಾನೆ ಜರಾಸಂಧ. ಇರಲಿ ಬಿಡಪ್ಪ, ಇನ್ನೊಂದು ಹುಡುಗಿ ನೋಡೋಣ ಅಂತ. ಅವಾಗ ರುಕ್ಮಿ ಅಂತಾನೆ, ರುಕ್ಮಿಣಿಯನ್ನು ಕರಕೊಂಡು ಬರದೆ ನಾನು ಪುರಪ್ರವೇಶ ಮಾಡಲ್ಲ ಅಂದಾಗ ಹಿಂದೆ ಬಿಡುತ್ತಾನೆ, ಅವನಿಗೆ ಅವಮಾನ ಮಾಡಿ ಕಳಿಸಿ ನಂತರ ಬಲರಾಮಾದಿಗಳು ಬಂದು ಕೃಷ್ಣನಿಗೆ ವಿವಾಹವನ್ನು ಮಾಡುತ್ತಾರೆ ರುಕ್ಮಿಣಿಯ ಜೊತೆಗೆ. ಮಾಂಗಲ್ಯ ತಂತು ನಾನೇನ ಜಗಜ್ಜೀವನ ಹೇತುನ ಕಂಠೇ ಪದ್ಮಾಭಿ ಸುಮತೆ ಚಿರಂಜೀವ ಮಯಾ ಸಹ ಅಂತ ಅದ್ಭುತವಾದ ರೀತಿಯಲ್ಲಿ ರುಕ್ಮಿಣಿ ದೇವಿ ಜೊತೆಗೆ ಮದುವೆ ಆಗುತ್ತೆ ಕೃಷ್ಣನಿಗೆ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.